வேதாந்தவேத்யம் யாஞ்சிராமந்தரலோலிதாத்யதபுதைர்வித்யேந்திரானிர்ஜரைஹி ஜாதோ பாரத பாரிஜாதசுதருஹு சத்ப்ரஹ்மசூத்ராம்ருதம் ஆசீத் தந்திரபுராண சன்மணிகணோ ஜாதஸ்யுகிந்துஸ்ஸதா சோயம் வியாசசுதாநிதிர்பவது மே புத்தை சதாம் பூதிதஹ. ஸ்வாந்தத்வாந்தநிகிருந்தநேஜிதமஹாவைகர்த்தநாம் சௌரஜம் நிர்தோஷம் ஜிதச்சந்திரச்சந்திரிகமலம் தாபத்ரயோன்மூலனே காம்பீர்யே ஜிதசிந்துராஜமமிதம் பாஷ்யம் யதாஸ்யாம்புஜாத் ஆவிர்பூதமமந்தபோதபகவத்பாதான் பிரபத்தே ததான். ஸ்ரீமத்வசம்சேவனலப்தசுத்தவித்யாசுதாம்போநிதயோபலாயே ருபாலவஹ் பங்கஜநாபதீர்த்தாஹ ருபாலவஸ்யான்மயி நித்யமேஷாம். ஸ்ரீமத் ரமாரமண சத்கிரிபாதசங்கி வியாக்யாநிநாததலிதாகிலதுஷ்டதர்பம் துர்வாதிவாரண விதாரண தக்ஷதீட்சம் அக்ஷோப்யதீர்த்தமிருகராஜமஹம் நமாமி. அதைதத் க்ருபயா ப்ரஹ்மசூத்ர பாஷ்யம் யதாமதி வ்யாகுர்வே ஸ்ரீமதானந்ததீர்த்தார்ய புகதிஸ்ருதம் கங்காசங்கேன நைர்மல்யம் ரத்யாத்பிர்லப்யதே யதா வாசோ விசுத்தி சித்யர்த்தம் சங்கம்யந்தே குருகிரஹா. நாராயணம் குணைசர்வைருதீர்ணம் தோஷவர்த்திதம் நேயம் கம்யம் குருஷாபி நத்வா சுப்ராத்த புஜ்யதே. ஓமோம் அதாதோ ப்ரஹ்ம ஜிஜ்ஞாஸா ஓம் ஓம் சமவாயபகவாச்ச சாம்யாத் அனவஸ்திதே ஓம் காரியகாரணாதீனாம் சமவாய சம்பந்த அங்கீகாராத் தஸ்யச பின்னத்வ சாம்யாத் சமவாயாந்தராபேட்சாயாம் அனவஸ்திதே ரஜதத்பிரமாணம் பிரதம சித்தேவச ததசித்தே ஸ்வதிர்வாஹகத்வே சமயேவ சமய சமவாயேவ நஸ்யா ஏவம் பரபட்சே நிமித்த காரண சம்பவம் அசம்பவம் தர்சயித்வா சமவாய காரண நிராசாய சூத்திரம் உபன்யஸ்ய வியாச்சஷ்டே சமவாயேதி. ಈಗ ಸಮವಾಯ ಅಂತಕ್ಕಂಥ ಸಂಬಂಧವನ್ನು ವೈಶೇಷಿಕರೇನು ಒಪ್ಪುತ್ತಾರೆ ಅದನ್ನು ಖಂಡನೆ ಮಾಡ್ತಾ ಇದ್ದ. ಅತ್ರ ಕಾರ್ಯಕಾರಣ ಪದಂ ಅವಯವ ಅವಯವ ವಿಷಯ ಅವಯವಿ ಪದಂ ಅವಯವಾವಯವ ವಿಷಯ ಅವಯವ ಅವಯವಿ ವಿಷಯ ಅವಯವ ಅವಯವಿ ಅಂಗ ಅಂಗೀತ ಆದಿಪದೇನ ಅನಿತ್ಯ ಗುಣ ಕ್ರಿಯಾ ತದ್ವತಾಂ ಸಂಗ್ರಹ. ಇಲ್ಲಿ ಕಾರ್ಯಕಾರಣ ಅನ್ನೋ ಪದದಿಂದ ಅವಯವ ಅವಯವ ವಿಶೇಷ ವಿಷಯ ஆதிபதேன அனித்ய குண கிரியா தத்வதாம் சங்கிரஹ அதுவா காரியகாரண பதேனைவ ஏஷாம் சங்கிரஹ. காரிய அதுவா காரண பதத்தின் விஷ்ணு கூட சங்கிரஹ உபலட்சித ஆதிபதே அது ஹேகந்த கேட்டிரு காரிய காரண அவர் கரியோது அவர் அர்த்தத்தில் இருந்தா ஒரு காரிய ஏனே ஘ட ஈக மண்ணொம்பதேனு மண்ணின் மாடல்பட்டிது சோ ஘ட அம்போது காரிய அதுரலி காரண இது ಆದ್ರಿಂದ ಅದು ಅಂಗವಯ ಅವಯವಿ ಅಂತ ಕರೆಯೋದು ಅವರ ಉದ್ದೇಶ ಅಷ್ಟೇ ಆ ಅರ್ಥದಲ್ಲಿ ವಿಷಯ ಆದಿಪದೇನ ಆಕ್ಚುಲಿ ಈಕ್ವಲೆಂಟ್ಸ್ ಅಲ್ಲ ಇಲ್ಲ ವಿಪರೀತವಾದ ಅರ್ಥ ತಾತ್ಪರ್ಯ ಅರ್ಥ ಅಂತ ಅಷ್ಟೇ. ಆದಿಪದೇನ ನಿತ್ಯ ಗುಣ ಗುಣಿ ಜಾತಿ ವ್ಯಕ್ತಿ ವಿಶೇಷ ವಿಶೇಷಿಣಾಂ ಸಂಗ್ರಹ ಪ್ರಸಂಗಾತ್ ಗ್ರಹಣಂ ಕೊಟ್ಟಿನ ಮೇಲೆ ವಸ್ತು ಕಾರ್ಯ ಮತ್ತು ಕಾರಣ ವಸ್ತು ಅದರ ಗುಣ ನಿತ್ಯ ಗುಣ ಅನಿತ್ಯ ಗುಣ ಅದರ ಎಲ್ಲದಕ್ಕೂ ಕೂಡ ಏನು ಸಂಬಂಧ ಅಂದ್ರೆ ಅವ್ರು ಹೇಳ್ತಾರೆ ಸಮವಾಯ ಸಂಬಂಧ. ಪರಮಾಣ್ವಾದಿ ನಾಂ ದ್ರವ್ಯಾದಿ ಕಾರಣತ್ವಂ ನೋಪಪನ್ನಂ. ಉತ್ತರ ಏನು ಅಂದ್ರೆ ಪರಮಾಣು ಮೊದಲಾದವುಗಳಿಗೆ ದ್ರವ್ಯಾದಿಗಳಿಗೆ ಕಾರಣತ್ವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತೇಷಾಂ ಭಿನ್ನತ್ವಂ ಅಭ್ಯುಪೇತ್ಯ ಸಮವಾಯ ಅಭ್ಯುಪಗಮತ್. ಅವು ಭಿನ್ನ ಅಂತ ಕರೆದು ಪರಮಾಣ್ವಾದಿಗಳು ಪರಸ್ಪರ ಭಿನ್ನ ಅಂತ ಕರೆ ಸಮವಾಯ ಸಂಬಂಧ ಅಂತ ಹೇಳಿದ್ದೀರಿ. ಭಿನ್ನಯೋಹು ಅವಯವ ಅವಯವಿತ್ವಾದಿ ವಿಶೇಷಣ ವಿಶೇಷ್ಯ ಭಾವ ಉಪವತ್ತೆಯೇ ಸಮವಾಯು ಅಂಗೀಕಾರ್ಯ ಏವ ಅತ ತದಭ್ಯುಪಮೆ ಕೋ ದೋಷ ಐತಿ ಚೆನ್ನ. ಯಾತಕ್ಕೆ ನೀವು ತಪ್ಪು ಅಂತ ಕರಿತೀರಿ ಅಂತ ಕೇಳ್ತಾರೆ. ಭಿನ್ನಯೋಹೋ ಅವಯವ ಅವಯವಿತ್ವಾದಿ ವಿಶೇಷಣ ವಿಶೇಷ ಭಾವೋಪತ್ತಯೇ. ಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳಿಗೆ ಅವಯವ ಅವಯವ ಎನ್ನೋ ಭಾವ ವಿಶೇಷಣ ವಿಶೇಷ ಅನ್ನೋ ಭಾವ ಅದನ್ನು ಉಪಪತ್ತಯೇ ಕೂಡಿಸೋದಕ್ಕೋಸ್ಕರ ಸಮವಾಯು ಅಂಗೀಕಾರ್ಯ ಏವ ಸಮವಾಯ ಸಂಬಂಧ ಒಪ್ಪಲೇಬೇಕಾಗತ್ತಲ್ಲ ಅಂದಮೇಲೆ ತದಭ್ಯುಪಮೆ ಕೋ ದೋಷ ಅದು ಒಪ್ಪಿಕೊಂಡ್ರೆ ಏನು ದೋಷ ಅಂತ ಕೇಳ್ತಾರೆ. ಚೆನ್ನ ಅದು ಸರಿಯಲ್ಲ. ಅದಕ್ಕೆ ತಥಾ ಸತಿ ಸಮವಾಯಸ್ಯಾಪಿ ಸಮವಾಯಿಭ್ಯಾಂ ಭಿನ್ನತ್ವ ಸಮ್ಯಾತ್ ಆಮೇಲೆ ಬೃದ್ಘಟ ಸಮವಾಯ ಇತ್ಯಾದಿ ವಿಶೇಷಣ ವಿಶೇಷ ಭಾವೋಪತ್ತಯೇ ಸಮವಾಯಾಂತರ ಅಪೇಕ್ಷಾಪಾತ. ಬಹಳ ಇಂಪಾರ್ಟೆಂಟ್. ಏನ್ ಮಾಡ್ರಿ ಗುಣ ಗುಣಗಳಿಗೆ ಸಂಬಂಧ ಹೇಳಬೇಕು. ಅವು ಗುಣ ಬೇರೆ ಗುಣಿ ಬೇರೆ ಅಂತ ಅವನು ವಾದ. ಅವೆರಡಕ್ಕೂ ಸಂಬಂಧ ಹೇಳ್ಬೇಕಾದ್ರೆ ಏನ್ ಮಾಡಬೇಕು ಏನೋ ಒಂದು ಕಲ್ಪನೆ ಮಾಡಬೇಕು. ಅದು ಸಮವಾಯ ಅಂತ ಕರಿತೀರಿ ಅಂತ ಹೇಳಿದ. ಅಂದ್ರೆ ಭಿನ್ನವಾಗಿರ್ತಕ್ಕಂಥ ಎರಡು ಪದಾರ್ಥಗಳ ಮಧ್ಯೆ ಇರೋ ಸಂಬಂಧವನ್ನು ಕೂಡಿಸಕ್ಕೋಸ್ಕರ ಸಮವಾಯ ಅಂತ ಹೇಳ್ತೀನಿ ಅಂತ ಹೇಳಿದ. ಆಯ್ತು, ಸಮವಾಯ ಏನಪ್ಪ ಅಂತ ಕೇಳ್ತೀವಿ ನಾವು. ಸಮವಾಯ ಅನ್ನೋದು ವಸ್ತುಗಳಿಂದ ಭಿನ್ನನೋ ಅಭಿನ್ನನೋ? ಭಿನ್ನ ಅಂತ ಹೇಳಿದ್ರೆ ಸೇಮ್ ಪ್ರಾಬ್ಲಮ್. ಮತ್ತೆ ಅಲ್ಲಿ ಭಿನ್ನ ವಸ್ತುಗಳನ್ನು ಕೂಡಲಕ್ಕೆ ಏನ್ ಮಾಡಿದ್ದೀನಿ? ಸಮವಾಯ ಸೇರಿಸ್ತೀವಿ. ಭಿನ್ನವಾದ ಸಮವಾಯಕ್ಕೂ ವಸ್ತುವಿಗೂ ಸಂಬಂಧ ಹೇಳುವ ಮತ್ತೇನು ಮಾಡ್ಬೇಕು? ಈಗ ಮತ್ತೊಂದು ಸಮವಾಯ ಹೇಳಬೇಕು, ಮತ್ತೆ ಅವು ಸಮ, ಮತ್ತೆ ಸಮವಾಯ ಮತ್ತೆ ಹೇಳಬೇಕು. ಕೊನೆಗೆ ಅನವಸ್ಥಿತಿ, ಅನವಸ್ಥಿತಿ ದೋಷ ಬಂತು. ಅದು ಇಂಪಾರ್ಟೆಂಟ್. ಅದು ಎಲ್ಲಿ ತಪ್ಪಾಡ್ತಾರೆ ಮೊದಲು ನಿದರ್ಶನ. ಇವತ್ತಿಗೂ ಅದು ಒಪ್ಕೊಂಡು ಹಾಗೆ ಇದ್ದವರಲ್ಲ ನಾಯಕರು ವಿಶೇಷ, ಇವತ್ತಿಗೂ ಹಾಗೆ ಇದ್ದಾರೆ ಅವರು, ಬದಲಾಗೇ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಎಷ್ಟು ವಿಷಯ ಹೇಳಿದ್ರು ಕೂಡ ಸ್ವಭಾವಕ್ಕೆ ಹಿಡಿದು ಪದಾರ್ಥ ಬಿಡ್ಲಕ್ಕೆ ಅನೇಕರಿಗೆ ಮದ್ಯಪಾನ ಕೆಟ್ಟಂತ ಗೊತ್ತು. ಎಷ್ಟು ಜನ ಬಿಡ್ತಾರೆ ಇವತ್ತು ಲೋಕದಲ್ಲೇ ಸ್ಮೋಕಿಂಗು ಡ್ರಿಂಕಿಂಗು ತಪ್ಪು ಅಂತ ಗೊತ್ತಿದ್ರು ಕೂಡ, ಅದಕ್ಕೆ ಅಡಿಕ್ಟ್ ಆಗಿರೋದೇ ಜಾಸ್ತಿ. ಹೇಗೋ ಇವತ್ತು ದುರ್ಮತಗಳು ದುರ್ಮತ ಅಂತ ಗೊತ್ತಿದ್ರು ಕೂಡ, ಗೊತ್ತಿಲ್ಲದೆ ಇರೋದು ಒಂದು ಮಾತು, ಗೊತ್ತಿದ್ರು ಕೂಡ ಬಿಡ್ಲಕ್ಕೆ ಅವ್ರಿಗೆ ಆಗೋದಿಲ್ಲ ಅನೇಕರಿಗೆ. ಗೊತ್ತಾಯ್ತಾ? ನಾವು ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ನಿದರ್ಶನ. ಚಟ ಇದ್ರೆ ಹೇಗೋ ಹಾಗೆ. ಯಾರು ಎಲ್ಲ ಕಡೆ ಇದ್ದಾರೆ ಇವತ್ತು, ಹೆಚ್ಚು ಕಡಿಮೆ ಹೆಚ್ಚು ಜನ ಓದೋ ತರ್ಕನೆ. ಉತ್ತರ ಭಾರತದಲ್ಲಿ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ ಹೆಚ್ಚು ಕಡಿಮೆ. ಈಗ ಬಟ್ ಹೆಚ್ಚು ಜನ ಓದೋ ತರ್ಕನೆ. ಗೊತ್ತಾಯ್ತಾ? ಅನುಷ್ಠಾನ ಮಾಡಿದ್ರೆ ಹಣ ಬಾರಿ, ನಮ್ಮವ್ರು ಓದೋದು ಹೆಚ್ಚು ತರ್ಕನೆ, ಅದು ಸಮಸ್ಯೆ ಅಂತ ಕೇಳಿದ್ದಾರೆ. ತಥಾಸತಿ ಸಮವಾಯಸ್ಯಾಪಿ ಸಮವಾಯಿಭ್ಯಾ ಭಿನ್ನತ್ವ ಸಾಮ್ಯಾತ್ ಮೃದ್ಘಟ ಸಮವಾಯ ಇತ್ಯಾದಿ ವಿಶೇಷಣ ವಿಶೇಷ ಭಾವೋಪತ್ತಯೇ ಸಮವಾಯ ಅಂತರ ಅಪೇಕ್ಷಾ ಆಪಾತಾತ್ ತತ್ರಾಪಿ ಭಿನ್ನತ್ವ ಸಾಮ್ಯಾ. ಅಲ್ಲೂ ಭಿನ್ನತ್ವ ಕಾಮನ್ ಫ್ಯಾಕ್ಟ್. ಅಲ್ಲೂ ಕೂಡ ಸಮವಾಯಸ್ಯ ಸಮವಾಯ ಇತ್ಯಾದಿ ವಿಶೇಷಣ ವಿಶೇಷ ಭಾವೋಪತ್ತಯೇ ಸಮವಾಯಾಂತರಾಪೇಕ್ಷಾ ಇತಿ ಅನವಸ್ಥಾಸ್ಯಾತ್ ಇತಿ ಭಾವ. ಈಗ ಹೇಳ್ತಾ ಹೋದ್ರೆ ಕೊನೆಗೆ ಅಲ್ಲಿ ಉಪಾಧಿಯಿಂದ ಉಪಾಧಿ 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 ಅಂತ ಹೇಳ್ತಾ ಹೋರ್ ಏನಾಯ್ತಾಗ, ಎರಡೇ ಒಪ್ಪಿದ್ರೆ ಅನ್ಯೋನ್ಯಾಶ್ರಯ, ಒಂದೇ ಹೇಳಿದ್ರೆ ಆತ್ಮಾಶ್ರಯ, ಮೂರು ಹೇಳಿದ್ರೆ ಚಕ್ರಕಾಶ್ರಯ, ಆಮೇಲೆ ಅನವಸ್ಥ. ಹೇಗೆ ಬಂತು? ಇದೇ ರೀತಿ ದೋಷ ಬರುತ್ತೆ. ಸತ್ವ ಅನಂತಾಹ ಸಮವಾಯಾಹ ಆ ಹೇಳ್ದಾನ ಅವನು. ಪ್ರಾಮಾಣಿಕತ್ವ ನ ದೋಷ ಇತ್ಯತಃ ನಚಿ. ನೋಡಿ, ಆಗ್ಬಹುದು ಹೇಳ, ಏನ್ ತಪ್ಪಿದೆ? ಅನವಸ್ಥಿತಿ ಬಂದರೂ ಬರಲಿ, ಅನಂತ ಸಮವಾಯಗಳಿರಲಿ, ಅವರ ಅದ್ವೈತರು ಹೇಗೆ ಹೇಳ್ತಾರೆ? ಅನ್ಯೋನ್ಯಾಶ್ರಯ ದೋಷ ಬರಲಿ ಏನಂತ ಕೇಳ್ತಾರೆ. ತತ್ತತ್ರ ಸಮವಾಯ ಆನಂತಿ ಮೂಲಕ್ಷಯಾಭಾವಾತ್ ಅನವಸ್ಥಾ ದೂಷಣವಿತ್ಯತಃ. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಹೌದು ಕರೆಕ್ಟೇ, ಬೀಜ ಬದಲೋ ವೃಕ್ಷ ಬದಲೋ ಮೊದಲು ಬಿಡಿಸಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಯಾಕೆ ಬೀಜವರು ವೃಕ್ಷ ಬರೋ, ವೃಕ್ಷವರು ಬೀಜ ಬರೋದಿಲ್ಲ, ಕರೆಕ್ಟೇ. ಬಟ್ ಎರಡು ಒಪ್ಪಿರ್ ನಾವು, ಅದಕ್ಕೆ ಎರಡು ಕಂಡಿದೆ. ಈಗ ಬೀಜದಿಂದ ವೃಕ್ಷ ಬರೋದನ್ನು ನೋಡಿದ್ದೇವೆ, ವೃಕ್ಷದಿಂದ ಬೀಜ ಬರೋದನ್ನು ನೋಡಿದ್ದೇವೆ. ಸೊ ಮೂಲ ಸಿದ್ಧವಾಗಿರೋದ್ರಿಂದ ಏನಂತ ಕರೀತಾರೆ ಇದಕ್ಕೆ? ಸದನವಸ್ಥಾ ಅಂತ ಹೆಸರು. ಅದು ಅದಕ್ಕೆ ಸೇರಿಸ್ತೇನೆ ಅಂತ, ಅದಕ್ಕೆ ಸೇರಿಸಕ್ಕೆ ಬರೋದಿಲ್ಲ. ಯಾತಕ್ಕೆ? ಪ್ರಥಮಾ ಸಿದ್ಧಿ. ಪ್ರಥಮ ಅಂದ್ರೆ ಮೂಲ. ಮೂಲಕ್ಷಯಾಭಾವಾತನ ಅನವಸ್ಥಾ ದೂಷಣಮಿತ್ಯತಃ ಪ್ರಥಮೇತಿ ಮೂಲಭೂತ ಅವಯವ ಅವಯವ್ಯಾಧಿ ಸಂಬಂಧಸ್ಯೈವ ಪ್ರಮಾಣಾಭಾವೇನ ಅಸಿದ್ಧೇಹೇ ತತ್ಸಿದ್ಧ್ಯರ್ಥಂ ಅಭ್ಯುಪಗಂತವ್ಯ ಸಂಬಂಧಾನಾಂ ಸುತರಾಮ ಸಿದ್ಧಿ ರೀತಿ ಅಸ್ತೇವ ಮೂಲಕ್ಷತಿ ರೀತಿ ಭಾವ. ಮೂಲಕ್ಷತಿ ಇದೆ ಅಲ್ಲಿ ಹೇಳಿದ್ರು. ಪ್ರಥಮ ಸಂಬಂಧಾದಿ ಸಂಬಂಧ ಅಸಿದ್ಧೇವ. ಪ್ರಥಮ ಸಂಬಂಧ ಅಂದ್ರೆ ಒಂದೇ, ಮೂಲ ಕಾರಣ ಕಾರ್ಯಭಾವ ಅಂದ್ರೂ ಒಂದೇ. ಅದರಿಂದ ಸಿದ್ಧವಾಗದೆ ಹೋದಾಗ ಮೂಲಕ್ಷಯಕರೀಂ ಪ್ರಾಹುಹು ಅನವಸ್ಥಾಂಹಿ ದೂಷಣಂ. ಅದಕ್ಕೆ ಡೆಫಿನೇಷನ್, ಮೂಲಕ್ಷಯಕರೀಂ ಪ್ರಾಹುಹು. ಮೂಲವನ್ನೇ ಕ್ಷಯಿಸ್ತಕ್ಕಂತಹ ಅಳಿಸಾಕ್ತಕ್ಕಂತಹ ಅನವಸ್ಥಕ್ಕೇನಂತ ಕರೀತಾರೆ? ದುರನವಸ್ಥ ಅಂತ ಕರೀತಾರೆ. ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅನವಸ್ಥಾಂಹಿ ದೂಷಣ, ದೂಷಣಪ್ರಾಯವಾದ ಅನವಸ್ಥ. ಮೂಲಭೂತ ಮುಂದೆ ಹೇಳ್ತಾರೆ, ಮಾಸ್ತು ತರಿಹಿ ಸಮವಾಯ ಪರಂಪರಾ ಪ್ರಥಮ ಸಮವಾಯೇವ ಸ್ವನಿರ್ವಾಹಕ ಇತಿ ತತ್ರಾಹ ಸ್ವನಿರ್ವಾಹಕತ್ವ ಇತಿ. ನೋಡಿ, ಹಾಗೆಲ್ಲ ಮಾಡೋದು ಬೇಡ. ಹಾಗಿದ್ರೆ ಈ ಸಮವಾಯಕ್ಕೆ ಇನ್ನೊಂದು ಸಮವಾಯ ಬೇಡ, ಒಂದು ಸಮಯ ಒಪ್ಕೊಂಡಿದ್ದೇವಲ್ಲ ಅದೇ ಎಲ್ಲದನ್ನು ಮೇಂಟೈನ್ ಮಾಡುತ್ತೆ ಅಂತ ಕೇಳಿದ್ರೆ ಸರಿ ಆಗಿದೆ, ಅದು ಒಪ್ಪಲೇಬೇಕಾಗಿಲ್ಲ. ಸ್ವನಿರ್ವಾಹಕತ್ವ ಇತಿ ಯದಿ ಸಮವಾಯ ಸ್ವಸ್ಮಿನ್ ಸ್ವಯಮೇವ ವಿಶೇಷಣ ವಿಶೇಷ ಭಾವಬುದ್ಧಿ ಜನಕ ತರ್ಹಿ ಸಯೇವ ನಶ್ಯ ದ್ರವ್ಯಶೈವ ಗುಣಗುಣ್ಯಾದಿ ರೂಪೇಣ ಸ್ವನಿರ್ವಾಹಕತ್ವೋಪತ್ತೋ ತದ್ವೈಯರ್ಥಾದಿತಿ ಭಾವ. ಹಾಗಿದ್ರೆ ಸಮವಾಯ ನೋಪಿ ಸ್ವನಿರ್ವಾಹಕ ಅಂತ ಹೇಳೋದಕ್ಕಿಂತ ಅವಯವ ಭಾವನೆ ಸ್ವನಿರ್ವಾಹಕ ಅಂತ ಮುಗಿದ್ರೆ ಅದೇ ವಿಶೇಷ ಅಂದ್ರೆ ಅದೇ. ವಿಶೇಷ ಒಪ್ಪೋದು ಸುಲಭನೇ ಹೊರತು ಸಮವಾಯ ಒಪ್ಪೋದು ಸರಿಯಲ್ಲ. ವಿಶೇಷ ಒಪ್ಪೋದಕ್ಕೆ ಆಧಾರ ಇದೆ, ಸಮವಾಯ ಒಪ್ಪೋದಕ್ಕೆ ಎಲ್ಲೆಲ್ಲೂ ಆಧಾರ. ಸಮವಾಯ ಅನ್ನ ಪದನೇ ಬಂದಿಲ್ಲ ಎಲ್ಲೂ ಕೂಡ. ವಿಶೇಷ ಅನ್ನ ಪದ ಬೇಕಾಷ್ಟು ಕಡೆ ಕೋಟ್ ಮಾಡ್ತಾರೆ ಆಚಾರ. ಆದ್ರಿಂದ ಸಿದ್ಧವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಅಸಿದ್ಧವಾದನ್ನು ಒಪ್ಪಲಿಕ್ಕೆ ಹೋಗಬಾರದು. ಅವರೇನು ಹೊಟ್ಟಿನ ಮೇಲೆ ಹೊಸ್ತಾಗಿ ಏನೋ ಹೇಳ್ತೇವೆ ಅಂತೇಳಿ ದಾರಿ ತಪ್ಪಿಸೋದಷ್ಟೇ. ನಚ ಸಂಬಂಧತ್ವಾ ತಸ್ಯ ಸ್ವನಿರ್ವಾಹಕತ್ವಂ. ಅದು ಸಂಬಂಧವಾದ್ದರಿಂದ ಸ್ವನಿರ್ವಾಹಕ ಅಂತ ಹೇಳ್ತೇನೆ ಅಂತ ಕೇಳಿದ್ರೆ ಸರಿಯಲ್ಲ. ಸಂಯೋಗೇಪಿ ಪ್ರಸಂಗ, ಸಂಬಂಧನ ಒಂದು ಸಂಯೋಗನೇ ಆದ್ರಿಂದಾಗಿನೆ ಅಲ್ಲೂ ಹೇಳ್ಬಿಡು. ಹಾಗಿದ್ರೆ ಎಲ್ಲ ಕಡೆ ಸ್ವನಿರ್ವಾಹಕ ಅಂತ ಹೇಳ್ಬಿಡು, ಭೇದ ಅಂತ ಹೇಳೇ ಬೇಡ ಅಲ್ಲೂ ಕೂಡ. ನಚೈವಂ ಅತಿ ಪ್ರಸಂಗ ಪ್ರಮಾಣ ಸತ ಸದ್ಭಾವೇನ ವ್ಯವಸ್ಥೋಪತ್ತೇಹೇ. ಹಾಗಿದ್ರೆ ನಿಮಗೆ ಹಾಗೆ ಅತಿ ಪ್ರಸಂಗ ಬರುತ್ತೆ ಪ್ರಶ್ನೆ ಮಾಡಬಾರ ಅಂತ ಕೇಳಿದ್ರೆ ಬರೋದಿಲ್ಲ. ಪ್ರಮಾಣ ಸದಸದ್ಭಾವೇನ ವ್ಯವಸ್ಥೆ ಮಾಡೋದಕ್ಕೆ ಯಾವ್ದು ಪ್ರಮಾಣ ಸತ್, ಯಾವ್ದು ಪ್ರಮಾಣ ಇರುತ್ತೋ ನೋಪ್ಬೇಕು, ಯಾವ್ದು ಪ್ರಮಾಣ ಇರೋದಿಲ್ಲ ನೋಪ್ಬಾರ್ದು ಅಷ್ಟೇ ಹೊರತು ಗಲಾಟೆ ಬಿಡೋ ಅರ್ಥ ಇಲ್ಲ. ನಿಜ ಸಮವಾಯ ಪ್ರಮಾಣ ಮಸ್ತಿ, ವಿಶೇಷದಲ್ಲಿ ಪ್ರಮಾಣ ಇರೋ ಹಾಗೆ ಸಮವಾಯದಲ್ಲಿ ಪ್ರಮಾಣ ಅಂತ ಇಲ್ಲ. ರೂಪಂ ನಿತ್ಯ ಸಂಬಂಧ ಸಂಬದ್ಧಂ ಗುಣತ್ವಾನ್ ಮಹತ್ವವದಿತ್ಯತ್ರ ಸಾಧ್ಯ ಶೂನ್ಯಂ ನಿದರ್ಶನಂ. ನಾನು ಹೀಗೆ ಹೇಳ್ತೇನೆ ಅಂತ ಯಾಕೆ ಹೇಳಬಾರದು ಅವನು? ರೂಪಂ ಅನುಮಾನನೇ ಪ್ರಮಾಣ. ರೂಪಂ ನಿತ್ಯ ಸಂಬಂಧ ಸಂಬದ್ಧಂ, ವಸ್ತುವಿನೊಂದಿಗೆ ರೂಪ ಅನ್ನೋದು ನಿತ್ಯ ಸಂಬಂಧದೊಂದಿಗೆ ಸಂಬಂಧ ಹೊಂದಿದೆ. ಗುಣತ್ವಾತ್ ಗುಣವಾಗಿರುವುದರಿಂದ, ಮಹತ್ವವತ್ ಅಂತ ನಾವು ಯಾತಕ್ಕೆ ಹೇಳಬಾರದು ಅಂದ್ರೆ ಸಾಧ್ಯ ಶೂನ್ಯಂ ನಿದರ್ಶನ, ಸಾಧ್ಯ ವೈಕಲ್ಯ ದೋಷ ಬರುತ್ತೆ. ಮಹತ್ವವತ್ ಅಂತ ಹೇಳಿದೆಯಲ್ಲ, ಮಹತ್ವವತ್ತು ಅಂತ ಹೇಳಿದಲ್ಲಿ ಏನಿಲ್ಲ, ರೂಪ ಸಂಬಂಧವಾದ ನಿತ್ಯ ಸಂಬಂಧವಾದ ರೂಪವು ನಿತ್ಯ ಸಂಬಂಧ ಸಂಬಂಧವಾದದ್ದು ಅಂತ ಏನ್ ಹೇಳ್ತೀಯಲ್ಲ, ಆ ಒಂದು ಲಕ್ಷಣ ಅದರಲ್ಲಿಲ್ಲ. ಸಾಧ್ಯದಲ್ಲಿ ಏನಿಲ್ಲ, ಸಾಧ್ಯ ಎಂಬುದೇನು ರೂಪ. ಮಹತ್ತತ್ವದಲ್ಲಿ ಏನಿಲ್ಲ, ರೂಪನೇ ಇಲ್ಲ. ಮಹತ್ತತ್ವ ಮೊದಲಾದ ಸೂಕ್ಷ್ಮ ಪದಾರ್ಥಗಳಿಗೇನಿಲ್ಲ, ನೀನೇಳ ರೂಪ ಇಲ್ಲ. ಅಂದಮೇಲೆ ಸಾಧ್ಯ ವೈಕಲ್ಯ ದೋಷ ಬಂತು. ಅದು ಗೊತ್ತಾಯ್ತಾ? ಸಂಬಂಧ ಇಲ್ಲದ ಹೋದ್ರೆ ಸಾಧ್ಯ ವೈಕಲ್ಯ, ರೂಪನೇ ಇಲ್ಲದ ಹೋದ್ರೆ ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ. ಯಾವಂದ್ರೆ ಸಾಧ್ಯ ಇಲ್ಲದ ಹೋದ್ರೆ ದೃಷ್ಟಾಂತದಲ್ಲಿ ಸಾಧ್ಯ ವೈಕಲ್ಯ, ಸಾಧನ ಇಲ್ಲದ ಹೋದ್ರೆ ಸಾಧನ ವೈಕಲ್ಯ. ಇಲ್ಲಿ ಏನಿಲ್ಲ, ಇಲ್ಲಿ ಸಾಧ್ಯ ಶೂನ್ಯ ಅಂದ್ರೆ ಒಂದೇ, ಸಾಧ್ಯ ವಿಕಲಹ ದುಷ್ಟಾಂತ ಅಂದ್ರೆ ಒಂದೇ. ನಿದರ್ಶನ ಲೋಪಸಕ ಲಿಂಗಾದ್ರೆ ಸಾಧ್ಯ ವಿಕಲಂ ದುಷ್ಟಾಂತ ನಿದರ್ಶನ. ವಿಶೇಷಣ ವಿಶೇಷ ಭಾವತ್ವೇನ ಹೇತುನ ತಸ್ಯ ಸಂಬಂಧ ನಿಬಂಧನತ್ವ ಸಾಧನೆ ವ್ಯಭಿಚಾರ. ಹಾಗಿದ್ರೆ ವಿಶೇಷಣ ವಿಶೇಷ ಭಾವರೂಪ ಸಂಬಂಧವನ್ನು ಹೇಳ್ತೆ ಕೇಳಿದರೆ ವ್ಯಭಿಚಾರ. ಹಾಗೆ ಎಲ್ಲ ಕಡೆ ಹಾಗೆ ಹೇಳ್ಬಿಡು. ವಿಶೇಷಣೆ ಅತಿಪ್ರಸಂಗ, ವಿಶೇಷಣ ಹಾಕೋದ್ರಿಂದ ಅತಿಪ್ರಸಂಗ ದೋಷ ಬಂತು. ಹೀಗಾಗಿ ಸಮವಾಯ ಒಪ್ಪೋದಕ್ಕೆ ಭಾರಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಬೇರೆ ಕಡೆ ಬಹಳ ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ದಾರೆ. ಇದೆಲ್ಲ ಬ್ರಹ್ಮಸೂತ್ರ ಭಾಷೆಯನ್ನು ಪ್ರಮೇಯಗಳು, ಕೆಲವು ವಿಷಯ ಮಧ್ಯೆ ಮಧ್ಯೆ ಕ್ರಾಸ್ ರೆಫರೆನ್ಸ್ ಅಂತ ಕೊಡ್ತಾರೆ. ತತ್ವನಿರ್ಣಯಾದಿಗಳು ವಿಸ್ತಾರವಾಗಿ ಖಂಡನೆ ಮಾಡಿದ್ದಾರೆ. ಓಂ ನಿತ್ಯಮೇವ ಚ ಭಾವಾತ್ ಓಂ, ನಿತ್ಯಮೇವ ಚ ಭಾವಾತ್ ಓಂ, ನಿತ್ಯತ್ವಾಚ ಪರಮಾಣು ನಾಂ ಸಮವಾಯಸ್ಯ ಚ ತಸ್ಯೈವ ಜನಿತ್ವ ಅಂಗೀಕಾರ ನಿತ್ಯಮೇವ ಕಾರ್ಯಂ ಸ್ಯಾತ್ ಅನ್ಯಥಾ ನ ಕದಾಚಿತ್. ಇನ್ನೊಂದು ದೋಷ ಹೇಳ್ತಾರೆ ಈಗ ಅವನೇನ್ ಹೇಳ್ತಾನೆ, ಈಗ ಪರಮಾಣುಗಳು ನಿತ್ಯ ಅಂತ ಹೇಳ್ತಾರೆ. ಪರಮಾಣುಗಳು ನಿತ್ಯ, ನಿತ್ಯಮೇವ ಚ ಭಾವಾತ್ ಓಂ, ನಿತ್ಯತ್ವಾಚ ಪರಮಾಣು ನಾಂ ಸಮವಾಯಸ್ಯ ಚ ತಸ್ಯೈವ ಜನಿತ್ವ ಅಂಗೀಕಾರಾತ್ ನಿತ್ಯಮೇವ ಕಾರ್ಯಂ ಸ್ಯಾತ್. ಸಮವಾಯ ಅನ್ನೋದು ತಸ್ಯೈವ ಜನಿತ್ವ ಅಂಗೀಕಾರ. ಪರಮಾಣುಗಳು ಒಂದು ನಿತ್ಯ, ಸಮವಾಯ ಒಂದು ಅದರಿಂದ ಹುಟ್ಟುತ್ತೆ ಅಂತ ಹೇಳಿದ ಮೇಲೆ ನಿತ್ಯಮೇವ ಕಾರ್ಯಂ ಸ್ಯಾತ್, ಕಾರ್ಯ ನಿತ್ಯವಾಗಬೇಕು. ಪರಮಾಣು ನಿತ್ಯ, ಒಂದು ಸೃಷ್ಟಿಯಾಯಿತು ಜಗತ್ತೀಗ, ನಿತ್ಯವಾದ ಪರಮಾಣು ಜಗತ್ ಸೃಷ್ಟಿಯಾದ ಮೇಲೆ ಜಗತ್ತೇನಾಗಿರ್ಬೇಕೀಗ? ನಿತ್ಯವಾಗಿಯೇ ಇರಬೇಕು. ಅನ್ಯ ಅಥವಾ ಆಗಲಿಲ್ಲ ಅಂತ ತಿಳ್ಕೊಬೋಣ, ಅನಿತ್ಯವಾಗಿಯೇ ಇರಬೇಕು. ಪರಮಾಣು ಅನಿತ್ಯ ಆಗಬೇಕು, ಇಲ್ಲ ಜಗತ್ತು ನಿತ್ಯ ಆಗಬೇಕು. ಕಾರ್ಯಕಾರಣ ಭಾವದಲ್ಲಿ ನಮ್ಮಲ್ಲಿ ಆದ್ರೆ ಏನಾಗಿದೆ ಈಗ, ಬೇರೆ ಒಪ್ಕೊಂಡು ಈಶ್ವರಚ್ಛೆ ನಿಯಾಮಕ ಇದೆ, ಜಡ ಪದಾರ್ಥ ನಿಯಂತ್ರಣ ಶಕ್ತಿ ಇದೆ, ನಿಮ್ಮಲ್ಲಿ ಏನಿಲ್ಲ. ಕೂಡಲಕ ಇಚ್ಛಾಶೆ ಹೇಳಿದ್ವಿ, ನಿನ್ನೆ ಖಂಡನೆ ಮಾಡಿದೆ ಅದನ್ನ. ದೇವರ ಇಚ್ಛಾ ಎಂಬ ಪ್ರಶ್ನೆ ಬಂದ್ರೆ ನಿತ್ಯನೋ ಅನಿತ್ಯನೋ ಅಂತ ಕೇಳಿದ್ದಾರೆ. ಪ್ರಳಯ ಕಾಲದಲ್ಲಿ ಇಚ್ಛೆ ಇರೋದಾದ್ರೆ ಆ ಪ್ರಳಯ ಕಾಲ ಆಗಬಾರದು, ಸೃಷ್ಟಿಕಾಲದಲ್ಲಿ ಪ್ರಳಯ ಕಾಲ ಆಗಬೇಕು, ಸಮಸ್ಯೆಗಳು ಬರುತ್ತೆ. ಅನಿತ್ಯ ನಿತ್ಯ ಅಂತ ಅವನಿಗೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಆಗಲಿಲ್ಲ. ಪರಮಾಣು ನಿತ್ಯ ಅಂತ ಕರೀತಾನೆ, ಮತ್ತೆ ಪರಮಾಣು ನಿತ್ಯ ಅಂತ ಕರೆದ ಮೇಲೆ ನಿತ್ಯವಾದ ಪರಮಾಣುವಿನಿಂದ ಬಂದ ಕಾರ್ಯ ಏನಾಗಿರಬೇಕು? ಅದು ನಿತ್ಯ ಆಗಿರಬೇಕು. ನಾವು ಪ್ರಕೃತಿ ನಿತ್ಯ ಅಂತ ಕರಿತೇವೆ. ಯಾವ ರೀತಿ ಕರಿತೇವೆ? ಮೂಲ ಜಡ ಬಗ್ಗೆ ನಿತ್ಯನೇ ಹೊರತು ಅದು ಫಾರಮ್ಮೆ ಹಾಲು ಇದೆ, ಹಾಲಿನ ಹಸಿರು ಮಾಡ್ತೇವೆ. ಅದರ ಒಂದು ಎಲಿಮೆಂಟ್ ಆಸ್ ನಿತ್ಯವಾಗಿದ್ರು ಕೂಡ ಹಾಲಿನ ರೂಪದಲ್ಲಿ ನಿತ್ಯ, ಮಸಿನ ರೂಪದಲ್ಲಿ ನಿತ್ಯ, ಈ ರೀತಿ ಹೇಳಿದ್ರೆ ತಪ್ಪಿಲ್ಲ. ಅವನೇನ್ ಮಾಡ್ತಾನೆ, ಪರಮಾಣು ನಿತ್ಯ ಅದ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಒಪ್ಪಿದ ಮೇಲೆ ನಿತ್ಯದ ಕಾರ್ಯ ಏನಾಗಬೇಕು ಅಂದ್ರೆ ನಿತ್ಯನೇ ಆಗ್ಬೇಕು. ಆಗೋದಿಲ್ಲ ಅಂದ್ರೆ ಅದು ಅನಿತ್ಯ ಆಗ್ಬೇಕಾಗಿದೆ. ಇದು ಅನಿತ್ಯ ಅಂತ ಹೇಳಿದ್ರೆ ಪರಮಾಣು ಅನಿತ್ಯ ಆಗ್ಬೇಕು. ಈ ಕಾರ್ಯಂಶ ಅನ್ಯಥಾ ನ ಕದಾಚಿತ್, ಅದು ನಿತ್ಯಮೇವ ಒಂದು ಅಥವಾ ನಾ ಕದಾಚಿತ್ ಎಂದು ನಿತ್ಯನೇ ಆಗಬಾರದು ಇನ್ನೊಂದು. ಅದಕ್ಕೆ ವಿವರಣೆ, ಏವಂ ಪರಪಕ್ಷೇ ಕಾರಣವತ್ ಕಾರಣತ್ರಯ ನಿರಾಸೇನ. ಕಾರಣತ್ರಯ ಅಂದ್ರೇನು? ಸಮವಾಯಿ ಕಾರಣ, ಅಸಮವಾಯಿ ಕಾರಣ, ನಿಮಿತ್ತ ಕಾರಣ, ಮೂರು ಕಾರಣಗಳು ಕೂಡೋದಿಲ್ಲ ಅಂತ ಹೇಳಿದ ಮೇಲೆ ಸೃಷ್ಟಿಂ ನಿರಸ್ಯ, ಸೃಷ್ಟಿ ಆಗ ಚಾನ್ಸೇ ಇಲ್ಲ ನಿಮ್ಮ ಪ್ರಕಾರ. ಈಗ ಸೃಷ್ಟಿ ಆಗಲಿ ಚಾನ್ಸೇ ಇಲ್ಲ, ಆದ್ರಿಂದ ಪ್ರಳಯ ನಿರಾಸಾರ್ಥಂ ಸೂತ್ರಂ ಪಠಿತ್ವ ವ್ಯಾಚಷ್ಟೆ. ಸೃಷ್ಟಿನೂ ಇಲ್ಲ, ಪ್ರಳಯನೂ ಇಲ್ಲ. ಯಾತಕ್ಕೆ ಅಂದ್ರೆ ನಿತ್ಯ ಪದಾರ್ಥ ಪ್ರಳಯ ಅಂದ್ರೆ ಏನರ್ಥ? ಆಕಾಶಕ್ಕೆ ಪ್ರಳಯ ಅಂತಾರ? ಪ್ರಳಯ ಇಲ್ಲ. ಪರಪಕ್ಷೆ ಕಾರ್ಯಂ ನಿತ್ಯದಾಸ್ಯಾತ್ ಅಥವಾ ಕದಾಚಿತ್ ಪ್ರಳಯ. ಪರಪಕ್ಷದಲ್ಲಿ ಅಂದ್ರೆ ವೈಶೇಷಿಕರ ಪಕ್ಷದಲ್ಲಿ ಕಾರ್ಯವಾಗಿರೋ ಜಗತ್ತು ನಿತ್ಯ ಇರಬೇಕೇ ಹೊರತು ಒಮ್ಮಿದ್ದು ಕದಾಚಿತ್ ಅಂದ್ರೆ ಒಮ್ಮೆ ಇರೋದು. ಸಮವಾಯಿ ಕಾರಣ ಪರಮಾಣು ನಾಂ ಸದಾ ಸದ್ಭಾವಾತ್ ನಿಮಿತ್ತ ಈಶ್ವರೇಚ್ಛಾ ದೇಹೇ ನಿತ್ಯತ್ವಾತ್. ಎರಡು ಕಾರಣ ಒಪ್ಪಿಕೊಂಡಿದ್ದಿ, ಪರಮಾಣುಗಳು ಉಪಾದಾನ ಕಾರಣ, ಸಮವಾಯಿ ಕಾರಣ, ಇದು ಈಶ್ವರೇಚ್ಛ ನಿಯಮ ನಿಮಿತ್ತ ಕಾರಣ. ಈಶ್ವರೇಚ್ಛನು ನಿತ್ಯ, ಪರಮಾಣುಗಳು ನಿತ್ಯ, ಎರಡೂ ನಿತ್ಯ ಆದ್ಮೇಲೆ ಬಂದಿರೋ ಕಾರ್ಯ ಏನಾಗಬೇಕು? ನಿತ್ಯನೇ ಆಗಬೇಕು. ಅಸಮವಾಯಿ ಕಾರಣ ಸಂಯೋಗ ಸಮೂಹಗಾದಿ ಅಭಾವ ನೀತಿ ಚೆನ್ನ ನೋಡಿ, ಅಸವಾಯಿ ಕಾರಣ ಸಂಯೋಗ ಇತ್ಯಾದಿ ಇಲ್ವಲ್ಲ, ಅದಕ್ಕಾಗೋದಿಲ್ಲ ಅಂದ್ರೆ ತದನುತ್ಪತ್ತವೂ ಕಾರಣಭಾವ ಹೇಳ್ತಾರೆ. ತದನುತ್ಪತ್ತವೂ ಕಾರಣಭಾವ ಹಾಗಿದ್ರೆ ಅದು ಹುಟ್ಟಲಿಕ್ಕೆ ಕಾರಣ ಅಲ್ಲ ಅಂತ ಹೇಳಿದ್ರೆ ಅದು ಅನುತ್ಪತ್ತಿಗೂ ಕಾರಣ ಆಗ್ಬೇಕು. ಉತ್ಪತ್ತಿಗೆ ಯಾವುದು ಕಾರಣ ಅಲ್ಲ, ಅನುತ್ಪತ್ತಿಗೂ ಕಾರಣ ಆಗ ಸಂಭವನೆ ಇಲ್ಲ. ಕಾರಣಾಭಾವ ತತ್ ಅಸಮವಾಯಿ ಕಾರಣ ಕರ್ಮಾದಿ ಅಭಾವಶ್ಯ ಚಾರುಪವತ್ತೇಹೇ. ಅದರಿಂದ ಅಸಮವಾಯಿ ತತ್ ಅಂದ್ರೆ ತತ್, ಅದಕ್ಕೆ ಅಸಮವಾಯಿ ಕಾರಣ ಕರ್ಮಾದಿ ಅಭಾವಶ್ಚ ಅನುಪಪತ್ತೇಹೇ. ಅಸಮವಾಯಿ ಕಾರಣವಾಗಿರ್ತಕ್ಕಂತಹ ಕರ್ಮಾದಿ ಕಾರಣ ಕರ್ಮಾದಿಗಳು ಇಲ್ಲ ಅಂತ ಹೇಳ್ತೀಯಲ್ಲ ಅದು ಸರಿಯಲ್ಲ. ಅನಾದಿ ಕರ್ಮ ಕೊಡಿಸೋದಕ್ಕೂ ಬರೋದಿಲ್ಲ ಅವರಿಗೆ. ಅದೃಷ್ಟಶ್ಚ ಬಾಹ್ಯ ಸಾಮಗ್ರಿ ಸತ್ವೇ ಸ್ವಭಾವಾಪರಾಧೇನ ಕಾರ್ಯನಿರೋಧಕತ್ವ ದರ್ಶನಾತ್. ಅವ ಹೇಳಿದ ನೋಡಿ, ಈಶ್ವರೇಚ್ಛ ಇಷ್ಟೇ ಹೇಳಿಲ್ಲ, ಇನ್ನೊಂದು ಅದೃಷ್ಟ ಅಂತ ಒಂದು ಹೇಳಿದ್ದೇವೆ ಅಂತ ಹೇಳಿದ. ಕರ್ಮ ಅಂತ ಹೇಳಿದ್ದೇವೆ, ಅದೃಷ್ಟ ಅಂತ ಹೇಳಿದ್ದೇವೆ ಅಂದ್ರೆ ಕರ್ಮದ ವ್ಯವಸ್ಥೆ ಮಾಡ ನಮ್ಮಲ್ಲಿ ಅನಾದಿ ಕರ್ಮ ಹೇಳಿ ಅನಾದಿ ಕರ್ಮ ಇಲ್ಲ ಹೊರಟೋಯ್ತು. ಇನ್ನು ಅದೃಷ್ಟ ಹೇಳ್ತೀರಿ ಅಂತ ಕೇಳಿದರೆ ಬಾಹ್ಯ ಸಾಮಗ್ರಿಯ ಸತ್ವೇ ಸ್ವಭಾವ ಅಪರಾಧೇದ ಕಾರ್ಯನಿರೋಧಕತ್ವ ದರ್ಶನ. ಅದೃಷ್ಟ ಅನ್ನೋದು ಯಾವಾಗಲೂ ಬಾಹ್ಯ ಸಾಮಗ್ರಿ ಇದ್ದ ಕಾಲಕ್ಕೆ ಸ್ವಭಾವ ಅಪರಾಧೇನ ಕಾರ್ಯನಿರೋಧಕತ್ವ ದರ್ಶನ. ಸ್ವಭಾವ ಇರೋ ಒಂದು ಸ್ವಭಾವದ ತಪ್ಪಿನಿಂದಾಗಿ ಕಾರ್ಯನಿರೋಧ ಮಾಡ್ತಕ್ಕ ಸಿಗಿ ಅದೃಷ್ಟಕ್ಕಿಲ್ಲ. ಉದಾಹರಣೆಗೆ ಹಾಲಿಟ್ಟ ಕಾಯಿಸ್ತಾ ಇದ್ದಾರೆ, ಅವ್ರು ಕೂತ್ಕೋಬೇಕಾದ್ರೆ ಅದೃಷ್ಟ ಏನಿದೆ ಅಂತ ಎಷ್ಟು ಮಾಡ್ದ ಕೊಡ್ತಾನ? ಇಲ್ಲ. ಯಾಕೆ? ಬಾಹ್ಯ ಸಾಮಗ್ರಿ ಏನಾಗಿದೆ? ಕ್ಲಿಯರ್ ಆಗಿದೆ. ಬಾಹ್ಯ ಸಾಮಗ್ರಿ ಯಾವ್ದೀಗ? ಹಾಲನ್ನು ಕಾಯಿಸಿದ್ರೆ ಹಾಲನ್ನು ಒಲೆ ಮೇಲೆ ಇಟ್ಟರೆ ಕಾಯಬೇಕು, ಬಾಹ್ಯ ಸಾಮಗ್ರಿ ಇದೆ. ಇಲ್ಲಿ ಏನು ಉಪಯೋಗಿಸೋದಿಲ್ಲ ನಾವೀಗ, ಅದೃಷ್ಟ ಅಂತ ಕರೆಯೋದಿಲ್ಲ. ಆದ್ರೆ ಯಾವುದೋ ಕಾರಣಕ್ಕೆ ಏನಾಗಲಿಲ್ಲ, ಅದು ಕಾಯಲಿಲ್ಲ, ಅವಾಗ ಏನ್ ಹೇಳ್ತೇವೆ? ಅದೃಷ್ಟ ಇಲ್ಲ. ಏನಾಯ್ತು ಇದು ನೋಡೋದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಅಷ್ಟು ಕ್ಲಿಯರ್ ಕಾಣೋದಿಲ್ಲ. ಮೊಸರಾಕಿಟ್ಟ 100 ಜನಕ್ಕೆ ಊಟಕ್ಕೆ ಹೇಳಿದ, ಹಾಲಿಗೆ ಹೆಪ್ಪ, ಬರೋದು ಸೆಪ್ಪೇ ಆಗಲಿಲ್ಲ. ಓ, ಅದೃಷ್ಟ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ಅದೃಷ್ಟ ಇದೆಯಲ್ಲ ಅಂತ ತಿಳ್ಕೊಂಡು ಮೊಸರ ಹೆಪ್ಪಾಕಿದ್ರೆ ಬಿಟ್ಬಿಟ್ರೆ ಆಮೇಲೆ ನಾವೇನ್ ಕಂಡಿದ್ದೇವೆ ಈಗ? ಹೆಪ್ಪಾಕಿದ್ರು ಮೊಸರು ಆಗ್ಲಿಲ್ಲ. ಆದ್ರಿಂದ ನಾಳೆ ದೊಡ್ಡ ಫಂಕ್ಷನ್ ಇಟ್ಕೊಂಡು ಇವತ್ತು ಹೆಪ್ಪಾಕಿದ್ರೆ ಮೊಸರ ಏನು ಗ್ಯಾರಂಟಿ ಅಂತ ತಿಳ್ಕೊಂಡ, ಹೆಪ್ಪೇ ಆಗ್ಲಿಲ್ಲ. ಯಾರು ಬಿಡ್ತಾರ? ಅದಕ್ಕೀಗ ಬಾಹ್ಯ ಸಾಮಗ್ರಿ ಎಂಬುದ್ರೆ ಏನ್ ಮಾಡ್ಬೇಕು? ಈಗ ಮೇನ್ ಮಾಡ್ಕೋಬೇಕು. ಬಾಹ್ಯ ಸಾಮಗ್ರಿ ಫೇಲ್ ಆದಾಗ ಏನ್ ಮಾಡ್ಬೇಕು? ಅದೃಷ್ಟ ಬಾಹ್ಯ ಸಾಮಗ್ರಿ ಕುಳ್ಸಕ್ಕೆ ನೀನು ಬರ್ತಾ ಇಲ್ಲ, ಅದೃಷ್ಟ ಏನ್ ಹೇಳ್ತೀನಿ ನೀನೀಗ? ಅದು ಅದೃಷ್ಟ ಅನ್ನೋದು ಎಲ್ಲ ಪರೀಕ್ಷೆ ಹೋದ ಅದೃಷ್ಟ ಪರೀಕ್ಷೆ ಅದೃಷ್ಟ ಓದ್ದಪ್ಪ ಹೋಗ್ಬಿಡೋದು, ಅದೃಷ್ಟ ಇದ್ರೆ ಪಾಸ್ ಆಗ್ತೀರಿ ಅಂತ ಹೇಳಿದ್ನೆಲ್ಲ ಒಳ್ಳೆ ಎಲ್ಲ ಹೋಗೋದು ತೀರ್ಥಕ್ಷೇತ್ರ ನಮಸ್ಕಾರ ಹಾಕಿ ತಗೊಂಡ್ಬಿಡ. ಪರೀಕ್ಷೆಗೆ ಹೋಗಿಲ್ಲ ಅವರು, ನಮಸ್ಕಾರ ಹಾಕಿದ್ದು ಹಾಕಿದ್ದಾರೆ. ಯಾಕೆ? ಅದೃಷ್ಟ ಇದ್ರೆ ಪಾಸ್ ಆಗ್ಬಿಡ್ತೀರಿ ಅಂತೇಳಿ. ಅದೇನಾಗುತ್ತೆ? ಬಾಹ್ಯ ಸಾಮಗ್ರಿ ಇದ್ಮೇಲೆ ಅದೃಷ್ಟದ ರೋಲ್. ಪರೀಕ್ಷೆಗೆ ಹೋದ, ಓದ್ದ, ಬರದ, ಎಲ್ಲ ಆಯ್ತು, ಕೊನೆಗೆ ಯಾವ್ದು ಕೌಂಟ್ ಆಯ್ತು? ಈಗ ಅದೃಷ್ಟದು ಕೌಂಟ್ ಆಯ್ತು. ಅದು ಬಿಟ್ಬಿಟ್ಟು ಬಾಹ್ಯ ಸಾಮಗ್ರಿನೇ ಬಿಟ್ಟು ಅದೃಷ್ಟ ಅಂತ ಹೇಳೋದಾದ್ರೆ ಕಾರ್ಯಕಾರಣ ಭಾವಕ್ಕೆ ಅರ್ಥನೇ ಇಲ್ಲ ಆಗುತ್ತೆ, ಹೇಳಬಾರದು. ಅದಕ್ಕೆ ಅದೃಷ್ಟಶ್ಚ ಬಾಹ್ಯ ಸಾಮಗ್ರಿ ಸತ್ವೇ ಅದೃಷ್ಟ ಅನ್ನೋದು ಬಾಹ್ಯ ಸಾಮಗ್ರಿ ಇದ್ದ ಕಾಲಕ್ಕೆ ಸ್ವಭಾವಾಪರಾಧೇನ ಕಾರ್ಯನಿರೋಧಕತ್ವ ದರ್ಶನ. ಸ್ವಭಾವದಲ್ಲೇ ಬದಲಾವಣೆಯಾಗಿ ಕಾರ್ಯನಿರೋಧಕ ಅಂದ್ರೇನು? ಕಾರ್ಯ ಆಗದಿರಬೇಕೆ ಎಂದು ಕಂಡಿಲ್ಲ, ಕಾರ್ಯವಾಗದಿರಬೇಕೆಂಬುದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕಾರಣ ನಿಯಮನೇ ತೆಗೆದುಹಾಕ್ಬೇಕಾಗುತ್ತೆ ಅಷ್ಟೇ. ಮಣ್ಣಿಂದ ಘಟ ಆಗುತ್ತೆ, ಅದೃಷ್ಟ ಇದ್ರೆ ಪ್ರತಿಸತ್ ಹೇಳ್ತಾ ಹೋಗ್ಬೇಕಾಗ. ಕೊನೆಗೆ ಏನಾಯ್ತು? ಅಲ್ಲಿಗೆ ಕಾರ್ಯಕಾರಣ ಭಾವನೆ ಪೂರ್ತಿ ಬಿಟ್ಟು ಹೋಗ್ಬಿಡುತ್ತ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಚ್ಚ ನಮ್ಮ ಮಾತ್ಮಾತಿಗೆ ದೇವರನುಗ್ರಹ ಅಂತ ಹೇಳಿದ್ರೆ ಹಾಗೋ ಹಾಗೆ ಬರೀ ನಾವು ದೇವರನುಗ್ರಹದ ಬರ್ತೀನಿ ಎಂಬುದು, ದೇವರಿ ಚಿತ್ರ ಬರ್ತೀನಿ ಎಂಬುದು, ಊಟಕ್ಕೆ ಕೂತಾಗ ದೇವರಿ ಚಿತ್ರ ಬರ್ತೀವಿ, ಕೊನೆಗೆ ತಲೆ ಕೆಟ್ಟ ಹೋಗ್ಬಿಡುತ್ತ. ಏನಾಗುತ್ತದ? ಕೆಲವು ವಿಷಯನ ಎಲ್ಲಿ ಉಪಯೋಗಿಸ್ಬೇಕಾದ್ರ ಎಲ್ಲಿ ಉಪಯೋಗಿಸ್ಬೇಕು? ಅನುಸಂಧಾನಕ್ಕಿರೋದು ಬೇರೆ, ನೀವು ಬಾಯಿ ಬಿಟ್ಟು ಹೇಳೋದು ಬೇರೆ. ಇಲ್ಲಿ ಆ ರೀತಿ ಮಾತುಮಾತಿಗ ಅದೃಷ್ಟ ಅಂತ ಹೇಳಿದ್ರೆ ಕಾರ್ಯಕಾರಣ ಭಾವನ ಕೈ ಬಿಟ್ಟಾಗಾಯ್ತು ಅಷ್ಟೇ ಕೊನೆಗೆ. ಅದಕ್ಕೆ ನಾವ್ ಏನ್ ಮಾಡಿದ್ದೇವೆ ಗೊತ್ತಾ? ಬರೀ ಹರಿಸಂಕಲ್ಪ ಅಂತ ಹೇಳಿಲ್ಲ, ಏನ ನಿಜಾನುಭಾವ ವರ್ಜಿತ, ಹರೇರನುಗ್ರಹ ವರ್ಜಿತ, ಮಹಾಪ್ರಯತ್ನ ವರ್ಜಿತ, ಜನಾನ ಜಗ್ಗುರು ಇಷ್ಟ ಹೇಳಿರೋದ್ರಿಂದ ಇವರಿಗೂ ನಮಗೂ ವ್ಯತ್ಯಾಸ ಇದೆ ತುಂಬಾ. ಅದನ್ನ ಬಿಟ್ಟು ಹೇಳೋರ್ ಸಿದ್ಧಾಂತ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಪ್ರಯತ್ನ ಮಾಡಿ ಬರಲಿಕ್ಕೆ ಪ್ರಯತ್ನ ಮಾಡ ನೋಡ್ರಿ, ನಮ್ಮ ಪ್ರಯತ್ನ ನಮ್ಮ ಕೈಲಿಲ್ಲ, ಎಲ್ಲ ದೇವ್ರ ಕೈಲಿದೆ, ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡ್ಬೇಕೆಲ್ಲ? ಏನ ಕಲ್ಯಾಕ್ ಹೋಗಿರ್ತಾರೆ ಫಂಕ್ಷನ್ಗೆ, ನಾಳೆ ಬರಲಿ ಪೂರ್ವಹಿತ್ರ ಕರೀತಾ ಬರ್ಬೇಕು. ನೋಡಪ್ಪ ದೇವ್ರ ದಯ ಆದ್ರೆ ಬರ್ತೀನಿ, ನಂಬಿ ಹೇಗೆ ಕಾರ್ಯಕ್ರಮ ಮಾಡೋದಾಗಿ ಇವರು ಕಾರ್ಯಕ್ರಮ ಬಾಡೋ ಸಾಕ್ ಸಾಧ್ಯ. ಇವ್ರ ದೇವ್ರ ಪೇರ್ ಆಗುತ್ತೆ ನಮಗೇನು ಗೊತ್ತಿ, ಮತ್ತೆ ಕೊನೆಗೆ ಏನಾಗುತ್ತೆ? ನೀವು ಬಿಟ್ಟು ಬೇರೆಯವ್ರ ಕರಿತೀವಿ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಏನ್ ಹೇಳ್ಬೇಕು? ಅವ್ನು ನೋಡಪ್ಪ ಕರೆದಿದ್ದೆ, ಎಲ್ಲ ಪ್ರಯತ್ನ ಮಾಡ್ತೇನೆ. ಅಲ್ಲಿ ಸಾಕು ದೇವ್ರ ಸಂಕಲ್ಪ ಹೇಳಬೇಕು, ಪ್ರಯತ್ನ ಮಾಡೋ ದೇವ್ರ ಸಂಕಲ್ಪ ಅಂತ ಬಂದಿತ ಆಗ್ಬಿಡುತ್ತೆ. ಅದು ಸರಿಯಲ್ಲ, ಅದು ಸಾಧನೆ ರೀತಿಯೇ ಅಲ್ಲ. ಇವ್ರು ಆ ರೀತಿ ಮಾತಾಡ್ತಾನೆ, ಸರಿಯಲ್ಲ. ಬಾಹ್ಯ ಸಾಮಗ್ರಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಕಾರ್ಯಕಾರಣ ಭಾವ ಪ್ರಯತ್ನ ಎಲ್ಲ ಸೇರಿಕೊಂಡೇ ಬಾಹ್ಯ ಸಾಮಗ್ರಿ ಅಂತ ಕರೆದಿರು. ಗೊತ್ತಾಯ್ತಾ? ಉದಾಹರಣೆಗೆ ಸೌದೆ ಕಡಿಬೇಕು, ಅಲ್ಲಿ ಕೊಡ್ಲಿ ಇದೆ, ಕಡೆಯವರು ಬಂದಿದ್ದಾರೆ, ಎತ್ತಿದ್ದಾರೆ, ಇದಿಷ್ಟು ಬಾಹ್ಯ ಸಾಮಗ್ರಿ. ಉತ್ಪತ್ತರಡಿ ಪತ್ತನ ಕ್ರಿಯಾ, ಎತ್ತಿ ಹಾಕೋ ಕ್ರಿಯೆ, ಅದು ಕೂಡ ಸೇರ್ಕೊಂಡು ಹೋಗ್ಬಿಟ್ಟು, ಇದಿಷ್ಟು ಬಾಹ್ಯ ಸಾಮಗ್ರಿ. ಅಲ್ಲಿಗೂ ಅದು ಬಿಟ್ಟ ಅದು ಕಾಲ್ಮೇಲೆ ಹಾಕೊಂಡ, ಅದು ಅದೃಷ್ಟ. ಅದು ನೋಡಿ ಅಂತ ಕಾರ್ ಹೊಡ್ಕೊಂಡು ಗೊತ್ತಾಯ್ತು. ಇದು ಕಾರ್ಯಕಾರಣ ಭಾವ ಏನಾಯ್ತು, ಈಗ ಅದೃಷ್ಟದಿಂದ ತಪ್ಪು ಅಷ್ಟೇ ಹೊರತು ಉರಿದ ಬಂದ ಕಾರಣ ಏನಂತ ಹೇಳ್ಬೇಕು. ಈಗ ಸೌದೆ ಹೊಡೆದ ಸೌದೆ ಬಂದು ನೋಡದ ಕೊಡ್ಲಿ ಕಡ್ರ ಅಂತ ಹೇಳಬೇಕು ನಾವನ್ನ. ಅದೃಷ್ಟ ಅಂತ ಸೇರಿ ಸೇರಿಸಿ ಮಾತಾಡಬಾರ್ದು ಗೊತ್ತಾಯ್ತಾ. ಅದಕ್ಕೆ ಬಾಹ್ಯ ಸಾಮಗ್ರಿ ಅನ್ನೋದನ್ನ ನಾವು ಸರಿಯಾಗಿ ಒಪ್ಕೊಂಡ ಮೇಲೆ ಅದೃಷ್ಟ ಅಂತ ಸುಮ್ ಬಾಹ್ಯ ಸಾಮಗ್ರಿ ಹೇಳಕ್ ಬರ್ತಾ ಇಲ್ಲ ನಿನಗೆ. ಈಗ ಪ್ರಾಬ್ಲಮ್ ಇರೋದಿಲ್ಲಿ, ಬಾಹ್ಯ ಸಾಮಗ್ರಿ ಪ್ರಶ್ನೆ ಕೇಳಿದ್ರೆ ಅದೃಷ್ಟ ಅಂತ ಮಾತಾಡ್ತೀಯ. ಬಾಹ್ಯ ಸಾಮಗ್ರಿ ಎಕ್ಸ್ಪ್ಲೇನ್ ಮಾಡ್ಬಿಡು, ಕೊನೆಗೆ ಏನ್ ಹೇಳ್ಬೇಕು ಅದು ಸರಿನೇ. ಅದೃಷ್ಟ ಅಂದ್ರೆ ಮೇನ್ ಮಾಡಬಾರ್ದು ನಾವು. ಈಶ್ವರ ನಿತ್ಯ ಅಂತೆ, ಆಮೇಲೆ ಪರಮಾಣು ನಿತ್ಯ ಅಂತೆ, ಅದರಿಂದ ಅದು ಕಾರ್ಯ ಬರುತ್ತೆ ಅಂತೆ, ಕಾರ್ಯ ಅನಿತ್ಯ ಅಂತೆ, ಅದೇ ಸಾಧ್ಯ. ಅದಕ್ಕೆ ಅದೃಷ್ಟ ಅಂದ್ರೆ ಎರಡು ನಿತ್ಯ ಪದಾರ್ಥ ಅದೃಷ್ಟ ಯಾಕೆ ಸೇರಿಸುತ್ತೆ? ಈಗ ಸಾಧ್ಯ ಇಲ್ಲ, ಅರ್ಥ ಆಯ್ತಾ. ಅನಿತ್ಯವಾದ ಪದಾರ್ಥ ಯಾಕೆ ಅನಿತ್ಯವಾಗಲಿಲ್ಲ ಅಂದ್ರೆ ಅದೃಷ್ಟ ಸ್ವಲ್ಪ ಯಾರೋ ಯಾರು ಕಾಪಾಡ್ತಿದ್ದಾರೆ ಅಂತ ಅರ್ಥ. ಎಂದ್ರೆ ಬಾಹ್ಯ ಸಾಮಗ್ರಿಗೆ ನಾವು ಯಾವುದೇ ಅಧ್ಯಾತ್ಮ ಹೇಳೋದಂದ್ರೆ ಬಾಹ್ಯ ಸಾಮಗ್ರಿ ನೆಗೆಟ್ ಮಾಡೋದು ಅಂತ ಅರ್ಥ ಅಲ್ಲ. ಫಿಲಾಸಫಿ ಹೇಳೋದು ಸೈನ್ಸನ್ನು ಬೈಯೋದು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ. ಈಗ ಫಿಲಾಸಫಿ ಏನು ಸೈನ್ಸ್ಗಿಂತ ಹೆಚ್ಚಿಡುತ್ತೆ ಹೊರತು ಸೈನ್ಸನ್ನು ನೆಗೆಟ್ ಮಾಡೋದಿಲ್ಲ, ಅದು ಇಂಪಾರ್ಟೆಂಟ್. ಆದ್ದರಿಂದ ಬಾಹ್ಯ ಸಾಮಗ್ರಿ ನೆಗೆಟ್ ಮಾಡದಂತೆ ಅದೃಷ್ಟ ಹೇಳಬೇಕೆ ಹೊರತು ಬಾಹ್ಯ ಸಾಮಗ್ರಿ ಬಿಟ್ಟು ಅದೃಷ್ಟ ಅಂತ ಹೇಳೋದಾದ್ರೆ ಅದೃಷ್ಟಕ್ಕೆ ಅರ್ಥ ಇಲ್ಲ. ಅದು ಪಾಯಿಂಟ್. ಈಗ ನಚೆ ಇವ ಪರೀಕ್ಷೆಗೆ ಹೋಗಿಲ್ಲ ಫೇಲ್ ಆಗಿಬಿಟ್ಟೆ ಕೇಳಿದ್ರೆ ಅದೃಷ್ಟ ಇದ್ದಿಲ್ಲ ಅಂತ ಕೇಳಿದ್ರೆ ಒಪ್ತಾರೆ, ಹೋದ ಪಾಪ ಅಂತಾರ? ಓದಿತಾರೆ, ಪರೀಕ್ಷೆಗೆ ಹೋಗಿಲ್ಲ ಓದಿಲ್ಲ ಅದೃಷ್ಟ ಮೇಲೆ ಹಾಕ್ತೀಯ ಹೇಳ ರೀತಿನ ಅಂತ ಕೇಳ್ತಾರೆ. ಸರಿಯಲ್ಲ, ಎಲ್ಲ ಹೋದ ಪಾಪ, ಎಲ್ಲಾ ಪ್ರಯತ್ನನೂ ಮಾಡ್ದ, ಅಲ್ಲಿ ಫೇಲ್ ಆಯ್ತು. ಅವಾಗ ಏನ್ ಹೇಳ್ಬೇಕು? ಬ್ಯಾಡ್ ಲಕ್, ಅದೃಷ್ಟ ಸರಿ ಇಲ್ಲ, ಎಲ್ಲಕ್ಕ ಅದೃಷ್ಟ ಸರಿ ಇಲ್ಲ ಮಾತು ಹೇಳಿದ್ರೆ ತಪ್ಪಾಗುತ್ತೆ. ಸಮವಾಯಸ್ಯ ಕಿಂಚ ತತ್ಪಕ್ಷೆ ನೋಡಿಪ್ಪ, ಸಾಮಗ್ರಿ ಸಪ್ಪತ್ತ ಉಪಯೋಗಾದಿತಿ ಭಾವ. ಆದ್ರಿಂದ ರಚೈವಂ ವೈಯರ್ಥ್ಯಂ. ಹಾಗೆ ಅದೃಷ್ಟನ ಬಿಟ್ಟೆ ಬಿಡ್ತೀರಂತ ನಮ್ಮನ್ನು ಕೇಳ್ತಾರೆ. ಅದೃಷ್ಟ ಬಿಟ್ಟಿಲ್ಲ ಯಾ, ನಾವು ಸಾಮಗ್ರಿ ಸಂಪತ್ತ ಉಪಯೋಗಾದಿ ಭಾವ, ಸಾಮಗ್ರಿ ಸಂಪತ್ತಿಗೆ ಸಾಮಗ್ರಿ ಫಂಕ್ಷನ್ ಮಾಡೋಕೆ ಉಪಯೋಗ ಅಂತ ಹೇಳ್ತೇವೆ ಹೊರತು ಅದನ್ನ ನಾವು ಏನ್ ಮಾಡಕ್ ಹೊರಟಿಲ್ಲ, ಅದೇ ಮುಖ್ಯ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಕಿಂಚ ತತ್ಪಕ್ಷೆ ಪದಾರ್ಥ ಜನಿರಪಿ ನಿತ್ಯ ಸ್ಯಾತ್. ಇನ್ನೊಂದು ಪ್ರಾಬ್ಲಮ್ ಇದೆ, ಪರಮಾಣುಗಳು ಸೃಷ್ಟಿಯಾಗುತ್ತೆ ಅಂದಮೇಲೆ ಪರಮಾಣು ನಿತ್ಯ ಅಂದಮೇಲೆ ಸೃಷ್ಟಿಯಾಗೋ ಕಾರ್ಯ ನಿತ್ಯ ಆಗಿದ್ರಿಂದ ಸದಾಕಾಲ ಏನಾಗ್ತಿರ್ಬೇಕು? ಪದಾರ್ಥ ಜನಿಹಿ, ಪದಾರ್ಥ ಹುಟ್ಟತಾನೆ ಇರಬೇಕು ಹೊರತು ನಾಶ ಆಗೋ ಕಾನ್ಸೆಪ್ಟೇ ಇಲ್ಲ, ನಾಶ ಆಗೋ ಚಾನ್ಸೇ ಇಲ್ಲ. ಯಾತಕ್ಕೆ ಅಂದ್ರೆ ಅದು ನಿತ್ಯ, ಅದು ನಿತ್ಯ ಪದಾರ್ಥ, ಸೃಷ್ಟಿ ನಿತ್ಯ, ಮತ್ತೆ ಅದು ತಾಪಮಾನ ಇನ್ನೊಂದು ವ್ಯವಸ್ಥೆ ಇಲ್ಲ, ಮತ್ತೆ ಈಶ್ವರ ಇಚ್ಛಾ ಹಾಗೆ ಇದೆ, ಎಲ್ಲ ಸೇರ್ಕೊಂಡಿದ್ದರಿಂದ ಬರೀ ಸೃಷ್ಟಿಯ ಪ್ರಳಯಕ್ಕೆ ಚಾನ್ಸೇ ಇಲ್ಲ. ಸಮವಾಯಸ್ಯ ನಿತ್ಯಮೇವ ಭಾವ ಅಂಗೀಕಾರ, ಮತ್ತೆ ಸಮವಾಯ ಕೂಡ ನಿತ್ಯ, ಅದು ಬೇರೆ. ಜೊತೆಗೆ ಪ್ರಾಗ್ ಅಸತಃ ಸತ್ತ ಸಮವಾಯಸ್ಯವ ಜನಿತ್ವಾಭ್ಯುಪಗಮಾದಿತಿ ಸೂತ್ರಸ್ಯ ಅರ್ಥಾಂತರ. ಇಷ್ಟಾದ ಮೇಲೆ ಪ್ರಾಗ್ ಅಸತಃ ಸತ್ತ ಸಮವಾಯಸ್ಯ ಜನಿತ್ವಾಭ್ಯುಪಮಾದಿತಿ ಸೂತ್ರಸ್ಯ ಅರ್ಥಾಂತ. ಸೂತ್ರಕ್ಕೆ ಇನ್ನೊಂದು ಅರ್ಥ ಇದೆ, ಪ್ರಾಗ್ ಅಸತಃ ಸತ್ಯ, ಪ್ರಾಗಭಾವ ಅಂಬೋದು ಬಂತು ಅಂತ ಅರ್ಥ. ಸಮವಾಯಸ್ಯ ಜನಿತ್ವ ಸಮವಾಯನೇ ಹುಟ್ಟಿದಾಗ ಆಯ್ತಾಗ, ಹಿಂದೆ ಇಲ್ಲದ್ದು ಬಂತು ಅಂತ ಹೇಳಿದ ಮೇಲೆ ಸಮವಾಯದ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಸಮವಾಯ ಅನ್ನೋದು ಕೂಡ ಏನಾಯ್ತಾಗ ಅನಿತ್ಯ ಆಗಬೇಕಾಗುತ್ತೆ ಅಂತ ಅರ್ಥ. ಸಮವಾಯ ಕಾರಣಾದಿ ಸತ್ವೇಪಿ ಕಾರ್ಯೋತ್ಪತ್ತಿ ಪರಮೇ ಬಾಧಕಮಃ ಅನ್ಯಥಾಯಿ. ಆಗ ಅಚರ್ಮ ಅನ್ಯಥಾ ನ ಕದಾಚಿ, ಇಲ್ಲ ಇಲ್ಲ, ಸಮವಾಯ ಕಾರಣ ಇದೆ ಆದರೂ ಕಾರ್ಯ ಉತ್ಪತ್ತಿ ಆಗಿಲ್ಲ ಅಂತ ಹೇಳಿದ್ರೆ ಬಾಧಕ ಆಗಿದೆ, ಎಂದೆಂದು ಆಗಲೇಬಾರದು ಅಂತ. ಎಲ್ಲ ಇದ್ದು ಆಗಲಿಲ್ಲ ಅಂದಮೇಲೆ ಈಶ್ವರೇಚ್ಛೆ ಇದೆ, ನಿತ್ಯ ಪರಮಾಣುಗಳಿದೆ, ಅದೃಷ್ಟಾದಿಗಳೇ ಇದೆ, ಆದ್ರೂ ಕಾರ್ಯ ಆಗಲಿ ಅಂದ್ರೆ ಏನಾಗ್ಬೇಕಾಗ? ಸೃಷ್ಟಿ ಆಗಲೇಬಾರದು ಅಂತಾಯ್ತು. ಸೃಷ್ಟಿ ಆದ್ರೆ ಪ್ರಳಯ ಆಗಬಾರದು, ಇಲ್ಲ ಸೃಷ್ಟಿನೇ ಆಗಬಾರ್ದು. ಬಟ್ ಈಶ್ವರ ಲಕ್ಷಣ ಏನೀಗ ಜನ್ಮಾದ್ಯಶೇತ, ಸೃಷ್ಟಿ ಸ್ಥಿತಿ ಇಲ್ಲ, ಎಲ್ಲ ಮಾಡಿದ್ರೆ ಈಶ್ವರ ಅವರು. ನಿನ್ನ ಪ್ರಕಾರ ಯಾವ್ದಾದ್ರು ಒಂದು ಮಾಡಕ್ಕೆ ಸಾಧ್ಯ? ಎಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ಮೇಲೆ ನಿನ್ನ ಮತ ಸರಿಯಲ್ಲ ಅಂತ ಅರ್ಥ. ಹೌದು, ನಿತ್ಯಮೇವ ಚ ಭಾವ, ನಿತ್ಯಮೇವ ಸ್ಯಾತ್. ಯಾಕೆ? ಕಾರಣ ಕಾರಣ ಸದ್ ಕಾರಣ ಸರ್ವದಾ ಕಾರಣ ಸದ್ಭಾವ ಅಲ್ಲಿಗೆ ಅನ್ವಯ. ಭಾವ ಅಂತಂದ್ರೇನು? ಸಮಗ್ರ ಕಾರಣಿ ಕಾರಣ ಭಾವ. ಕಾರಣ ಬಾಹ್ಯ ಸಾಮಗ್ರಿ ಯಾವಾಗಲೂ ಇದೆ, ಕಾರ್ಯ ನಿತ್ಯ ಆಗಲೇಬೇಕು. ಬಾಹ್ಯ ಸಾಮಗ್ರಿ ಯಾವುದೇ, ಒಂದ್ ಕಡೆಯಿಂದ ಪರಮಾಣುಗಳು, ಒಂದ್ ಕಡೆಯಿಂದ ಈಶ್ವರೇಚ್ಛ, ಅದೃಷ್ಟಾದಿಗಳು ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ. ಸೊ ಎರಡು ನಿತ್ಯ ಅಂದ್ಮೇಲೆ ಕಾರ್ಯ ಏನಾಗಬೇಕು? ಸದಾ ಇರಬೇಕು. ಇಲ್ಲ ಆಗೋದಿಲ್ಲ ಅಂದ್ರೆ ಆಗಲೇಬಾರದು, ಅದು ಇಂಟೆಂಡೆಡ್. ಅದು ಇದು ಹೇಳಿದ ಮೇಲೆ ನಿತ್ಯಮೇವ ಅಚ್ಚ ಅಂಚ ಶಬ್ದದಿಂದ ಅಥವಾ ಆಗಲೇಬಾರದು ಅಂತ, ಇಲ್ಲ ಆಗಲೇಬೇಕು ಇಲ್ಲ ಆಗಲೇಬಾರದು. ಅನ್ಯಥಾ ನ ಕದಾಚಿತ್, ಅನ್ಯಥಾ ನ ಕದಾಚಿತ್ ಎಂದು ಸೃಷ್ಟಿಗಾಗಲೇ ಅವಕಾಶ ಇರಬಾರದು. ಓ ರೂಪಾಧಿಮತ್ವ ಅಚ್ಚ ವಿಪರ್ಯಯೋ ದರ್ಶನಾತ್ವೋ. ಅವಾಗ ಇನ್ನೊಂದನ್ನು ಅಟ್ಯಾಕ್ ಮಾಡ್ತಾರೆ ಈಗ, ಅವನ ಕಾನ್ಸೆಪ್ಟ್ ಇನ್ನೊಂದು ಇದೆಯಲ್ಲ, ಪರಮಾಣು ನಿತ್ಯ ಅಂತೇಳಿ ಅದೇ ಸರಿಯಲ್ಲ ಅಂತ ಹೇಳ್ತಾರೆ. ಪರಮಾಣು ನಿತ್ಯ ಅನ್ನವಾದನೇ ಸರಿಯಲ್ಲ. ಯಾತಕ್ಕೆ? ಅನ್ಯ ರೂಪಾಧಿಮತ್ವಾಚ್ಯ ವಿಪರ್ಯಯೋ ದರ್ಶನ. ಪರಮಾಣುಗಳಿಗೆ ಏನಿದೆ ಅಂದ್ರೆ ರೂಪಾಧಿಮತ್ವಾಚ್ಯ ಪರಮಾಣು ನಾಮ ಅನಿತ್ಯತ್ವ. ಪರಮಾಣುಗಳು ರೂಪ ಒಪ್ಕೋತಾರೆ, ಯಾಕೆ? ದುಂಡಿಗಿರುತ್ತೆ ಹೀಗೆಲ್ಲ ಹೇಳ್ತಾರೆ, ರೂಪ ಇದೆ ಅಂತಾಯ್ತು, ಒಂದು ನಿಯಮ ಮಾಡ್ಕೊಂಡು ರೂಪ ಇರೋದೆಲ್ಲ ಅನಿತ್ಯ ಅಂತ ಹೇಳ್ತಾರೆ. ರೂಪ ಇರೋದು ಅನಿತ್ಯ ಅಂತ ಹೇಳಿದ್ಮೇಲೆ ಪರಮಾಣು ರೂಪ ಒಪ್ಕೊಂಡ್ಮೇಲೆ ಅದು ಏನಾಗಬೇಕು? ಅದು ಅನಿತ್ಯ. ನಾವು ಪ್ರಾಕೃತ ಪದಾರ್ಥ ಅನಿತ್ಯ ಅಂತೇವಲ್ಲ, ಹಾಗೆ ಪ್ರಾಕೃತ ಅಂಬುದು ಅನಿತ್ಯ ಅಂತ ಒಪ್ಪಿದಾಗೆ ಪ್ರಾಕೃತ ರೂಪ ಇದ್ದಲ್ಲಿ ಏನು ಬರಬೇಕು ಅದಕ್ಕೆ? ಅನಿತ್ಯ. ದೇವರಿ ರೂಪ ಇದೆ ಆದರೂ ಅನಿತ್ಯ ಅಲ್ಲ, ಯಾತಕ್ಕೆ? ಅಪ್ರಾಕೃತ ರೂಪ ಕೊಟ್ಟಿ ಅವ್ರ ಅಪ್ರಾಕೃತ ಕಾನ್ಸೆಪ್ಟ್ ಇವನಿಗಿಲ್ಲ, ಅಪ್ರಾಕೃತ ಕಾನ್ಸೆಪ್ಟೇ ಇಲ್ಲ. ಅದರಿಂದಾಗಿನೇ ರೂಪಾದಿಮತ್ವಾಚ್ಯ ಪರಮಾಣು ಮಾನು ನಾವು ಅನಿತ್ಯತ್ವ, ಪರಮಾಣುಗಳಿಗೆ ಅನಿತ್ಯತ್ವ ಸ್ಯಾತ್ ಅಂತ ಅರ್ಥ. ತಥಾ ದುಷ್ಟಲ್ವಾ ದುಷ್ಟತ್ವಾತ್ ಲೋಕೆ, ಲೋಕದಲ್ಲಿ ಕಂಡಿದೆ ನಾವೀಗ ಯಾವ್ದಕ್ಕೆ ರೂಪ ಇದೆಯೋ ಅದೇನಾಗತ್ತೆ? ಅನಿತ್ಯ. ಗೊತ್ತಾಯ್ತಾ? ಎದ್ದೆದ್ ರೂಪವತ್ತು ತತ್ ಅನಿತ್ಯ ಮತ್ತು ನಿಯಮ ಇದೆ. ಆದ್ದರಿಂದ ನಿತ್ಯ ಅಂದ್ರೆ ರೂಪ ಇರಬಾರ್ದು, ಹಾಗಿದೆ ಪರಮಾಣುಗಳಿಗೆ ಏನಿರಬಾರ್ದು? ರೂಪನೇ ಇರಬಾರ್ದು. ಆಯ್ತು, ರೂಪ ಇಲ್ಲ ಅಂದ್ರೆ ಪರಮಾಣು ರೂಪ ಇಲ್ಲ ಅಂದ್ರೆ ರೂಪ ಇಲ್ಲದ ಪರಮಾಣುವಿನಿಂದ ರೂಪ ಇರೋ ಜಗತ್ತಾಗಿ ಬಂತಾಗಿದ್ರೆ ಅರ್ಥ ಆಯ್ತಾ? ಪರಮಾಣು ರೂಪ ಇಲ್ಲದೆ ಹೋದ್ರೆ ಇವತ್ತು ಹಾಲು ಕಪ್ಪಿದ್ದಾಗ ಬಿಡಿ ಮೊಸರಾಗಿ ಬರುತ್ತೆ, ಅರ್ಥ ಆಯ್ತಾ? ಮೊಸರಲ್ಲಿ ಬಿಡಿ ಎಲ್ಲಿಂದ ಬಂತು? ಹಾಲಲ್ಲಿ ಬಿಡಿ ಇದ್ದಿದ್ರಿಂದ. ಅರ್ಥ ಆಯ್ತಾ? ಈಗ ಪರಮಾಣುಗಳಿಗೆ ರೂಪ ಇಲ್ಲ ಅಂದ್ಮೇಲೆ ಪರಮಾಣು ಕಾರ್ಯವಾದ ಜಗತ್ತಿನಲ್ಲಿ ಏನಿರಬಾರ್ದು? ರೂಪ ಇರಬಾರ್ದು. ರೂಪ ಇದ್ರೆ ರೂಪ ಇರಬೇಕು. ಹೌದು ಅಂತ ಅಷ್ಟೇ ಸತ್ತು ಹೋಗ್ಬೇಕು. ಅದು ಯಾಕೆ? ರೂಪ ಇದ್ದಿದ್ದ ಯಾರಾಗಬೇಕು? ಸಾಯ್ಬೇಕು. ಎಷ್ಟು ಪ್ರಾಬ್ಲಮ್ ಇದೆ ಅವರಿಗೆ ಅಂದ್ರೆ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಬೇರೆ ಸಿದ್ಧಾಂತಗಳು ಎಷ್ಟು ತಪ್ಪು ಅಂತ ಮನಸ್ಸಿಗೆ ಬರೋದು. ಇವೆಲ್ಲ ನಾವು ಮತ್ತೆ ಮತ್ತೆ ಯೋಚನೆ ಮಾಡ್ತಿರ್ಬೇಕು. ಏನ ಏನ್ ಪ್ರವಾಸ ನಿತ್ಯ? ಹೌದೌದು, ಎಲ್ಲ ಪ್ರವಾಹ, ಎಲ್ಲ ಅನಾದಿ ಕಾಲತ ವೃತ್ತಾ ಸಮಯ ಹಿ ಪ್ರವಾಹತ, ಎಲ್ಲಾ ಪ್ರವಾಹ ಪ್ಲಾಸ್ಟಿಕ್ ಮತದಿಂದ ಹಿಡಿದು. ಅಲ್ಲ 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 ಅಲ್ಲ, ಇತ್ತೀಚೆಗೆ ಇದು ಮತ್ತೆ ವಾಪಸ್ ಬರೋದಷ್ಟೇ. ಆಚಾರ ಬಂದ ಮೇಲೆ ದ್ವೈತ ಸಿದ್ಧಾಂತ ಪುನಃ ಬೆಳಗ್ಗೆ ಬಂತಲ್ಲ, ಅರ್ಥ. ಡಿಸ್ಕವರಿ ಬೇರೆ ಇನ್ವೆನ್ಷನ್ ಬೇರೆ ಅಂತೀವಲ್ಲ, ಹಾಗೆ ಮಾತ್ರ ಡಿಸ್ಕವರರ್ಸ್ ಹೊರತಿವ್ರು, ಯಾರು ಕೂಡ ಇನ್ವೆಂಟರ್ಸ್ ಅಲ್ಲ. ಹೌದ, ಎಲ್ಲ ನಾವು ಹೇಳ್ತೀವಿ ಯದ್ದದ್ ರೂಪವತ್ತ ತತ್ ಅನಿತ್ಯಮಂತೆ. ಬಟ್ ನಾವು ಅವ್ರಿಗೆ ಅವ್ರ ಪ್ರಕಾರ ಏನಂದ್ರೆ ರೂಪದ ಕಾನ್ಸೆಪ್ಟ್ ಒಂದೇ, ನಮಗೆ ರೂಪ ಎರಡಿದೆ, ಅಪ್ರಾಕೃತ ರೂಪ ಅಂತೂ ಪ್ರಾಕೃತ ರೂಪ ಒಂದು. ಅಪ್ರಾಕೃತ ರೂಪಕ್ಕೆ ನಾಶ ಇಲ್ಲ, ಪ್ರಾಕೃತ ರೂಪಕ್ಕೆ ನಾಶ ಇದೆ. ದೇವರಿ ರೂಪ ಇದೆ. ನಮಸ್ತನಂತಾಯ ಸಹಸ್ರಮೂರ್ತಯೇ, ಸಹಸ್ರ ಪಾದಾಕ್ಷ ಶಿರೋರು ಬಾಹವೇ, ಸಹಸ್ರನಾಮನೆ, ಇವೆಲ್ಲ ಹೇಳ್ತೇವೆ. ಇಷ್ಟಾದ್ರೂ ಕೂಡ ಯಾತಕ್ಕೆ ನಿತ್ಯ ಪರಮಾತ್ಮ ಅಪ್ರಾಕೃತ ಅವಿಷ್ಟು ಕೂಡ, ಆದ್ರೆ ಇವೆಲ್ಲ ಏನಿದು? ಪ್ರಾಕೃತ. ಸೊ ಪ್ರಾಕೃತವಾದದ್ದು ನಾಶವಾಗಬೇಕು ಅಂತ ನಾವು ಹೇಳಿದ್ರೆ ರೂಪ ಇದ್ದದೆಲ್ಲ ನಾಶ ಅವನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವರವರೇ ಮಾಡ್ಕೊಂಡ ಥಿಯರಿಗಳು. ಈಗ ಆಗಮ ಬಿಟ್ಟು ಮಾಡಿದ್ರಿಂದ ಬಂದ ಅನಾಹುತ ವಿಷ್ಣು ಒಪ್ಕೊಳ್ಳೋದಿಲ್ಲ, ಅದು ಸಮಸ್ಯೆ ಆಗಿರೋದು. ಅಪ್ರಾಕೃತ ಕಾನ್ಸೆಪ್ಟೇ ಅವರಿಗಿಲ್ಲ. ನಚ ಏವಂ ಪರಮಾಣು ನಾಂ ನಿತ್ಯತ್ವ ಅಭ್ಯುಪೇತ್ಯ ತದಂಕ ತದಾರಂಭವಾದೋ ದೂಷಿತ. ಈ ಪರಮಾಣುಗಳ ನಿತ್ಯ ಅಂತ ಒಪ್ಕೊಂಡ ಮೇಲೆ ತದಾರಂಭವಾದ ಅಂದ್ರೇನೋ? ತತ್ಕಾರಣತ್ವವಾದ, ತತ್ಕಾರಣತ್ವವಾದ ಅಂತ. ಅವರ ಆರಂಭಗಳೇ ಪರಮಾಣುಗಳೇ ಜಗತ್ತಿಗೆ ಕಾರಣಭವಾದ ಹೊರಟೋಯ್ತು. ಇದಾನಿಂ ತನ್ ನಿತ್ಯತ್ವಮಿ ಪರಾಕುರುವ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೆ. ಅದು ನಿತ್ಯತ್ವ ಕೂಡ ಕೊಡೋದಿಲ್ಲ ಅಂತ ಸೂತ್ರವನ್ನು ಹೇಳುತ್ತಾರೆ. ರೂಪಾದಿ ಇತಿ ಪಾರ್ಥಿವಾದಿ ಪರಮಾಣೂನಾಂ ರೂಪಾದಿ ಮತ್ವ ಹೇತುನ ಪ್ರಕೃತ ನಿತ್ಯತ್ವ ವಿಪರ್ಯಯೋ ಭವತಿ. ನೀನೇ ನಿತ್ಯತ್ವ ಹೇಳೋದು ಕೊಟ್ಟಿದ್ದೀಯಲ್ಲ, ವಿಪರ್ಯ ಆಪೋಸಿಟ್ ಬಂತು. ಪರಮಾಣು ನಿತ್ಯ ಅನ್ನೋದು ರೂಪ ಇದೆ ಅನ್ನೋದು ಏನಾಯ್ತು ಅಲ್ಲಿಗೆ? ಈಗ ಇದು ಬೆಂಕಿ ಎಂಬುದು ತಣ್ಣಗಿದೆ ಎಂಬುದು ಹೇಗಾಗ? ಬೆಂಕಿ ಅಂತ ಕರೆದ ಮೇಲೆ ಏನಲ್ಲ ಅದು? ತಣ್ಣಗಿರ ರೂಪವತ್ತು ಅಂದ್ಮೇಲೆ ಏನಾಗಬೇಕದು? ನಿತ್ಯ ಆಗೋದಿಲ್ಲ. ಯದ್ ರೂಪಾದಿ ಮತ್ ತಸ್ಯ ಘಟಾದೇಹೆ ಅನಿತ್ಯತ್ವ ದರ್ಶನಾದಿತ್ಯರ್ಥ. ದರ್ಶನಾತ್ ಅಂದ್ರೇನು? ಕಣ್ಣಾರೆ ಕಂಡಿದೆ. ಈಗ ದರ್ಶನಾತ್ ಅಂತ ಎರಡು ಸತ್ತು ಉಪಯೋಗಿಸ್ತಾರೆ. ಒಂದು ಕೆಲವು ಕಡೆ ದರ್ಶನಾತ್ ಅಂದ್ರೆ ಶ್ರುತಿ ಇದೆ ಅಂತ ಅರ್ಥ, ಕಡೆ ದರ್ಶನ ಪ್ರತ್ಯಕ್ಷ ಇದೆ ಅಂತ ಅರ್ಥ. ಶ್ರುತಿ ಇದೆ ಅಂತ ಯಾವಾಗ ಅರ್ಥ ಮಾಡ್ಬೇಕು ಅಂದ್ರೆ, ಅತೀಂದ್ರಿಯ ವಿಷಯ ಹೇಳ್ಬೇಕಾದ್ರೆ ದರ್ಶನಾತ್ ಅಂದ್ರೆ ಶ್ರುತಿ ಇದೆ ಅಂತ ಅರ್ಥ. ಆಮೇಲೆ ಐಂದ್ರಿಕತ್ವ ವಿಷಯ ಹೇಳ್ಬೇಕಾದ ದರ್ಶನಾತ್ ಪ್ರತ್ಯಕ್ಷ ಇದೆ ಅಂತ ಅರ್ಥ. ದರ್ಶನಕ್ಕೆ ಎರಡು ಅರ್ಥ ಇದೆ, ಗೊತ್ತಾಯ್ತಾ? ಆ ಪ್ರಸಂಗ ನೋಡಿ ಅರ್ಥ ಮಾಡ್ಬೇಕು ಯಾವ ದರ್ಶನ ಅಂತೇಳಿ. ದುಷ್ಟತ್ವ ಅಲ್ಲೋಕೆ, ಏನ್ ದುಷ್ಟತ್ವ ಅಲ್ಲೋಕೆ? ಯದ್ ರೂಪಾದಿ ಮತ್ ತಸ್ಯ ಘಟಾದೇಹಿ ಅನಿತ್ಯತ್ವ ದರ್ಶನಾದಿತ್ಯರ್ಥ. ಘಟಕ್ಕೆ ರೂಪ ಇದೆ, ಘಟ ಅನಿತ್ಯ. ಪರಮಾಣು ರೂಪ ಇದೆ, ಪರಮಾಣು ಅನಿತ್ಯ ಆಗಲಿ ಅಂತ ಕೇಳಿದ್ರು. ಹೀಗಾಗಿ ಎರಡನ್ನ ಮೇಂಟೈನ್ ಮಾಡೋದು ಕಷ್ಟ ಅವನಿಗೀಗ. ಈ ಕಡೆ ರೂಪತ್ವ ರೂಪ ಇರೋದನ್ನ ಒಪ್ಕೊಂಡ್ರೆ ನಿತ್ಯತ್ವ ಬಿಡಬೇಕು, ನಿತ್ಯತ್ವ ಎರಡು ರೂಪ ಇರೋದನ್ನ ಬಿಡಬೇಕು. ಎರಡು ಬಿಟ್ಟರು ಅವ್ರ ಮತ್ತೆ ಬಿಡಬೇಕು. ಈಗ ಯಾವ್ದು ಬಿಟ್ಟರೆ ಏನೋಗುತ್ತೆ ಅವನ್ ಮತ ಹೊರಟೋಯ್ತು. ಬಿಡ್ತೀವಿ ಅಂತ ಹೇಳಾಗಿಲ್ಲ. ನೀವು ಕೆಲವು ಏನ್ ಹೇಳ್ಬೋದು ಈಗ? ಇದು ಕೇಳ್ತಾ ಕೇಳ್ತಾ ಹೌದು ದೋಷ ಹೇಳಿದ್ದೀರಲ್ಲ, ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಹೇಳ್ತೀವಿ ಅಂತ ಏನ್ ಹೇಳ್ಬೇಕು ಅದಕ್ಕೆ? ಓ ಹೀಗಾಯ್ತಾ, ಸರಿ ಆಗಿದ್ರೆ ನಾ ಅಪ್ರಾಕೃತ ಒಪ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕು? ಅವ ಸಿದ್ಧಾಂತ ಅಪಸಿದ್ಧಾಂತ ಅಂತ ಕರೀತ ಸಿದ್ಧಾಂತ ನಮ್ ಶಿಷ್ಯರಾದ ಈಗ ಹಾಗಿದ್ರೆ ಸಿದ್ಧಾಂತ ಅಲ್ಲೇ ಇಲ್ಲ. ಈಗ ನಮ್ಮ ಪಾರ್ಟಿ ಸೇರ್ಕೊಂಡ್ಮೇಲೆ ಅಪೋಸಿಷನ್ನೇ ಇಲ್ಲ, ಅರ್ಥ ಆಯ್ತಾ? ಅದು ಸಮಸ್ಯೆ ಬಂತು. ಅದಕ್ಕೆ ಅಪಸಿದ್ಧಾಂತ ದೋಷ ವಾದ ಮಾಡೋರು ಏನ್ ಮೇಂಟೈನ್ ಮಾಡ್ಬೇಕು? ಅವರು ನಾವು ಒಪ್ಪಿದ್ದನ್ನು ಅವ್ರು ಒಪ್ಪಬಾರ್ದು, ಅವ್ರು ಒಪ್ಪಿದ್ರೆ ಬಿಡಬಾರ್ದು. ಅವರು ಬಿಟ್ಟರು ಸಿದ್ಧಾಂತ ಹೋಯ್ತು, ನಮ್ಮನ್ನು ಹಿಡಿದು ಸಿದ್ಧಾಂತ ಹೋಯ್ತು. ಅಪಸಿದ್ಧಾಂತ ಎರಡು ವಿಧ, ಹೇಳಿದ್ದನ್ನು ಬಿಡೋದೊಂದು, ನಮ್ಮದನ್ನು ಒಪ್ಪೋದೊಂದು. ಎರಡರಲ್ಲಿಗೂ ಸಿದ್ಧಾಂತ ಹೋಗ್ಬಿಡೋದ್ರಿಂದ ಒಪ್ತೇವೆ ಅಂತ ಹೇಳಾಗಿಲ್ಲ. ಓಂ ಉಭಯತಾಚ ಸಂವಾದ ಅಂಬದು ಯಾವ್ದಕ್ಕೆ ಸೇರುತ್ತೆ? ನಿಗ್ರಹ ಸ್ಥಾನ. ಯಾವ್ದ್ರ ನಿಗ್ರಹ ಸ್ಥಾನ ಇದು? ಆರು ಏನ ಯಾರ ಯಾವ್ಯಾವುದು? ಆದ್ರೆ ಯಾವ್ಯಾವುದು? ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಸಂವಾದ, ಅನುಕ್ತಿ, ನಾಲ್ಕಿದೆ, ಆರಿದೆ. ಆರರಲ್ಲಿ ಯಾವ ಅನುಕ್ತಿ ಸಂವಾದದಲ್ಲಿ ಸೇರ್ಕೊಂಡ್ಬಿಟ್ಟ ಮತಾನುಜ್ಞ ಸಂವಾದ, ಇಷ್ಟಾಪತ್ತಿ ಮತಾನುಜ್ಞ ಬೇಕಾಷ್ಟೇ ಸೇರ್ಕೊಂಡ್ಬಿಟ್ಟಂತ. ಉಭಯತಾಚ ದೋಷ ಆಗ್ತೋ, ಅದಕ್ಕಿಂತ ಒಂದನ್ನು ಒಪ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಸೋತ ಅಂತ ಅರ್ಥ. ಸೋತ ಒಪ್ಕೊಂಡು ಕುತ್ಕೊಂಡ್ರೆ ಶಿಷ್ಯ, ಓಡೋದ್ರೆ ಪರಾಜಿತ. ಅಷ್ಟೇ, ವಾದಿಸಿಂಹಾದಿಗಳು ಓಡೋಗ್ಬಿಟ್ರು, ತಿಳ್ಕೊಂಡ್ಬಿಟ್ಟಿದ್ದ ಆಚಾರ ಒಪ್ಕೊಂಡ್ಬಿಟ್ರು. ಅದಕ್ಕೆ ವಾದ ಸಂವಾದ ಆಯ್ತು ಅವರು. ನಿತ್ಯ ಓಂ ಉಭಯತಾಚ ದೋಷ ಆಗ್ತು ಓಂ. ನೆಕ್ಸ್ಟ್ ನಿತ್ಯತ್ವೇ ಪರಮಾಣೂನಾಂ ತದ್ವತ್ ಸರ್ವನಿತ್ಯತ್ವಂ ಸ್ಯಾತ್ ವಿಶೇಷ ಪ್ರಮಾಣಾಭಾವ. ಹಿಂದೆ ಹೇಳಿದಂತೆ ಪರಮಾಣು ನಿತ್ಯ ಅಂತ ಇಟ್ಕೊಂಡ್ರೆ ಒಂದು ದೋಷ ರೂಪಾದಿ ಮತ್ತಾದ್ರೆ ನಿತ್ಯ ಆಗಬಾರದು. ಅಥವಾ ಪರಮಾಣು ನಿತ್ಯ ಅಂದಮೇಲೆ ಪರಮಾಣು ನೋಡಿ ನೋಡಿ ಗಲಾಟೆ ಮಾಡಬಾರದು. ಪರಮಾಣು ರೂಪ ಇದೆ ಅದು ನಿತ್ಯನೇ ಅಂತ ಹೇಳಿದ್ರೆ ರೂಪ ಇರೋದೆಲ್ಲ ನಿತ್ಯ ಆಗಿದ್ರೆ ಘಟವಾದಗಳು ನಿತ್ಯ. ಹೂ ಅನ್ನಾಗಿಲ್ಲ, ಘಟ ಒಡೆದೋಗುತ್ತಲ್ಲ ಹೂ ಅಂತ ಆಗ್ಲಿ ಬಿಡಿ ಅದನ್ನ ಒಪ್ಕೋತೀನಿ ಅಂತ ಹೇಳಿದ್ರೆ ಅದ ಕಥೆಯಲ್ಲ ಇದು. ಎದುರಿಗೆ ತೋರಿಸ್ಬೇಕೀಗ ಘಟ ನಿತ್ಯ ಅಂತ ತೋರಿಸ್ಬೇಕಲ್ಲ, ಏನಾಗತ್ತೆ ಈಗ? ಗಂಡೆದರಿಗೆ ಒಡ ತೋರಿಸ್ತೇವೆ, ಪ್ರತ್ಯಕ್ಷ ವಿರೋಧ ಬಂತಾಗ ದರ್ಶನ ಅಂತಂದಾಗ ವಿರುದ್ಧ. ಅದಕ್ಕೆ ಹೇಳ್ತಾರೆ ತತ್ವ ಸರ್ವನಿತ್ಯತ್ವ ಮಿಸ್ಯಾತ್ ವಿಶೇಷ ಪ್ರಮಾಣ ಅಭಾವ. ಏನ್ ವಿಶೇಷ ಪ್ರಮಾಣ? ವಿಶೇಷ ರೂಪ ಇದ್ರೂ ಕೂಡ ಕೆಲವು ನಿತ್ಯ ಕೆಲವು ಅನಿತ್ಯ ಅಂತ ವಿಶೇಷ ಪ್ರಮಾಣ ನಮ್ಮಲ್ಲಿದೆ, ನಿಮ್ಮಲ್ಲಿ ಇಲ್ಲ. ವಿಶೇಷ ಪ್ರಮಾಣ ಇಲ್ಲ, ಆದ್ರಿಂದಾಗಿನೆ ನಿತ್ಯ ಆದ್ರೆ ಎಲ್ಲ ನಿತ್ಯ ಆಗ್ಬೇಕು, ಅನಿತ್ಯ ಎಲ್ಲ ಅನಿತ್ಯ ಆಗ್ಬೇಕು, ಹೊರ ಬೇರೆ ಇಲ್ಲ. ಅನಿತ್ಯತ್ವೇ ಆ ಯಾರು ಘಟತ್ವ ಇಲ್ಲ, ಆ ಕಾನ್ಸೆಪ್ಟೇ ತಪ್ಪು. ಅವನು ಸಾಮಾನ್ಯ ಅಂತ ಹೇಳಿ ಒಪ್ಕೊಂಡಿದ್ದಾನೆ, ಅದನ್ನೇ ಒಪ್ಪೋದಿಲ್ಲ. ಘಟ ಹೋದ ಮೇಲೆ ಘಟತ್ವ ಹೋಯ್ತಲ್ಲಿ, ಘಟ ಆದ್ಮೇಲೆ ಘಟತ್ವ ಹೋಯ್ತಾ, ಆದ್ರಿಂದ ನಿತ್ಯತ್ವ ಪ್ರಶ್ನೆ ಬರಲಿಲ್ಲ. ಅವನ ಕಾನ್ಸೆಪ್ಟ್ ನಮ್ಮದಲ್ಲ ಅದು, ಇದು ಘಟತ್ವ ನಿತ್ಯ ಅಂತ ಅವನ ಕಾನ್ಸೆಪ್ಟ್, ನಾವು ಒಪ್ಪಿದ್ದಲ್ಲ. ವಸ್ತುಗಳಿಗೂ ಅದರ ಜಾತಿಗೂ ಸಂಬಂಧ ಏನ್ ಹೇಳ್ತೇವೆ ನಾವೀಗ? ಅದು ಒಂದಕ್ಕೆ ವಸ್ತು ಹೋದ್ರೆ ಅದಾಗಬಿತ್ತ ಅದು ಹೊರಟೋಯ್ತು. ಒಂದು ಗೋ ಹೋದಾಗ ಅದರಲ್ಲಿ ನಾವು ಗೋತ್ವನೂ ಹೋಯ್ತು ಅಷ್ಟೇ, ಅವ್ರು ಗೋತ್ವ ಉಳ್ಕೊಂಡಿದೆ ಅಂತ ಹೇಳಬಾರದು. ಗೋತ್ವ ಅಂದ್ರೆ ಗೋತ್ವನೂ ಹೊರಟೋಯ್ತು. ಅನಿತ್ಯತ್ವೇ ಕಾರಣಾಭಾವ ತದುತ್ಪತ್ತಿ ಅಭಾವ ವಿಶೇಷ ಪ್ರಮಾಣ ಅಭಾವ. ಅನಿತ್ಯತ್ವೇ ಕಾರಣಾಭಾವ ತದುತ್ಪತ್ತಿ ಅಭಾವ. ಅನಿತ್ಯತ್ವ ಕಾರಣ ಇಲ್ಲಾದ್ರಿಂದಾನೆ ಏನ್ ಹೇಳ್ಬೇಕಾಗ? ಉತ್ಪತ್ತಿನೇ ಒಪ್ಪಾರದಾಗ, ಇಲ್ಲ ಉತ್ಪತ್ತಿ ಒಪ್ಕೊಂಡು ನಿತ್ಯತ್ವ ಒಪ್ಬೇಕು, ಇಲ್ಲದ್ರೆ ಉತ್ಪತ್ತಿನೇ ಒಪ್ಪಾರದು. ಅನಿತ್ಯತ್ವೇ ಕಾರಣಾಭಾವ ತದುತ್ಪತ್ತಿ ಅಭಾವ. ಮುಂದೆ ತದ್ದನ್ನು ರೂಪಾದಿಮತ್ವೇಪಿ ನಿತ್ಯತ್ವಂ ಕಿಂ ನ ಸ್ಯಾತ್ ಅಸ್ತುವಾ ಅನಿತ್ಯತ್ವಂ ಕಿಂ ಬಾಧಕಂ ಇತ್ಯಾಶಂಕಾಂ ಪರಿಹರತ್ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೇ ಉಭಯಥಾ ಚೇತಿ. ಇಲ್ಲ ನಿತ್ಯತ್ವ ಒಪ್ಪಿದ್ರೂ ಪ್ರಾಬ್ಲಮ್, ಅನಿತ್ಯತ್ವ ಒಪ್ಪಿದ್ರೂ ಪ್ರಾಬ್ಲಮ್. ಯದಿ ರೂಪಾದಿ ಪತಾಮಪಿ ಪರಮಾಣೂನಾಂ ಅನಿತ್ಯತ್ವಂ ತರ್ಹಿ ತದ್ವದ್ ಘಟಾದೇರ್ಪಿ ಕಿಂ ನ ಸ್ಯಾತ್. ರೂಪಾದಿಗಳಿದ್ರೂ ಕೂಡ ಪರಮಾಣುಗಳು ಮಾತ್ರ ನಿತ್ಯ ಅಂತ ಹೇಳೋದಾದ್ರೆ ಘಟಾದಿಗಳು ರೂಪ ಅವ್ಯಾಗಿ ನಿತ್ಯ ಆಗಬಾರದು ಅಂತ ಕೇಳಿದರು. ನಚ್ಚ ಅವಯವತ್ವ ಆದಿ ವಿಶೇಷ ನೋಡಿ, ನಿಮ್ಗೆ ಅರ್ಥ ಆಗೋದಿಲ್ಲ. ಅವರು ಅರ್ಥ ಇಲ್ಲದ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತಾನೆ. ಅರ್ಥ ಇಲ್ಲದ ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ ನೋಡಿ? ಬರೀ ರೂಪ ಇರೋದಷ್ಟು ಪ್ರಮಾಣ ರೂಪ ಇರಬಹುದು, ಆದರೂ ಅದು ನಿತ್ಯನೇ. ಇದು ರೂಪ ಇದ್ರೂ ಘಟಾದಿಗಳೇನು ಅನಿತ್ಯನೇ. ಅದಕ್ಕೆ ಅವಯವ ಅವೇ ಇನ್ನೊಂದು ಸೇರಿಸ್ತಾನೆ. ಪರಮಾಣುಗಳಿಗೆ ಏನಿಲ್ಲ, ಅವಯವ ಇಲ್ಲ, ಘಟಕ್ಕೆ ಅವಯವೇ ಇದೆ. ಅದಕ್ಕೋಸ್ಕರ ಮತ್ತೆ ರೂಪಾತ್ಯಾಗಿ ನೇಮ್ ಮಾಡ್ಕೊಂಡು ಹೇಗಿದ್ರೆ? ನಾವು ಹೇಳಿದ ಮೇಲೆ ಚೇಂಜ್ ಮಾಡ್ಕೊತಿರೋದು ಹೊರತು ಮೊದಲು ಪ್ರಕಾರ ಹೇಳಿದ್ದೇನವನು? ರೂಪ ಇದ್ರೆ ನಾಶ ಆಗಬೇಕು ಅಂತ ಹೇಳ್ಬಿಟ್ಟಿದ್ದೆ, ಹೊತ್ತಾರೆ. ಮತ್ತೆ ರೂಪ ಇದ್ರೆ ನಾಶ ಆಗ, ಪ್ರಮಾಣ ನಾಶ ಆಗಬೇಕಾಗಿದ್ರೆ ಈ ಸೇರಿಸ್ಕೊಂಡು ಈ ಸೇರಿಸ್ಕೊಳ್ಳಿಲ್ಲ ಮಧ್ಯೆ. ಅವನು ಟೀಮ್ ಅನೌನ್ಸ್ ಮಾಡಿದ ಮೇಲೆ ಮತ್ತೆ ಇನ್ನೊಬ್ಬ ಸೇರಿಸಬಾರ್ದು. ಆಟ ಶುರುವಾಗಿ ಸೋಲ್ದಲ್ಲಿ ಇಲ್ಲೊಬ್ಬರು ಯಾರೋ ಕರ್ಕೊಂಬಂದಿಲ್ಲ, ಕರ್ಕೊಂಡು ಬರಾಗಿಲ್ಲ. ಏನ್ ಮಾಡ್ಬೇಕು ಅವನೀಗ? ಇದು ಅರ್ಥ ಮಾಡ್ಕೊಂಡು ವಾದ ಅರ್ಥ ಆಗುತ್ತೆ. ಆ ಮ್ಯಾಚ್ ಯಾತಕ್ಕೆ ನೋಡ್ಬೇಕು ಅಂದ್ರೆ ಅದನ್ನ ನೋಡಕ್ ನೋಡಬಾರ್ದು, ನಿಯಮಗಳು ಹೇಗಿರ್ತವೆ ನೋಡೋದಕ್ಕೋಸ್ಕರ. ಒಬ್ಬನ ಏನ್ರಿ ಇದ್ದಾಗ ಸೋಲಕ್ಕೆ ಶುರುವಾದ್ರು ಪವರ್ಫುಲ್ ಟೀಮ್ ಕರ್ಕೊಂಡ್ಬಂದ್ರು, ನಾನು ಕರೆಸ್ತೀವಿ ಅಂತೇಳಿ ಮತ್ತೆ ಕಾರ್ಯಕ್ಕೆ ಕರೆಸಾಗಿಲ್ಲ. ಏನ್ ಮಾಡ್ಬೇಕಾಗ? ಅನೌನ್ಸ್ ಮಾಡಿ ಟೀಮ್ನಲ್ಲೇ ಮೇಂಟೈನ್ ಇಲ್ಲ ಅಂದ್ರೆ ಹಲ್ಟ್ ರಿಟೈರ್ಡ್ ಹಲ್ಟ್ ಅಂದ್ರೆ ಹಲ್ಟ್ ಅಷ್ಟೇ, ಇನ್ನೊಂದು ಬ್ಯಾಟ್ ಮಾಡಾಗಿಲ್ಲ, ಅಲ್ಲಿ ಕತೆ ಮುಗಿತಾ ಒಂದು. ಆ ಹತ್ತು ಒಂಬತ್ತು ಜನ ರೋಗಿಗಳು ಆಗಿದ್ರು ಕೂಡ ಆಲ್ ಔಟ್ ಅಂತ ಕರೀತಾರೆ ಹೊರತು ಟೂ ಔಟ್ ತ್ರೀ ಔಟ್ ಅಂತ ಕರೆಯೋದಿಲ್ಲ. ಆ ರೀತಿಯಲ್ಲಿ ಮಧ್ಯೆ ಸೇರಿಸೋ ಅವಕಾಶ ಇಲ್ಲ. ಅಸ್ತು ಅನಿತ್ಯತ್ವಂ ಪರಮಾಣು ನಾಂ ಕಿಂ ಬಾಧಕಮಿತ್ಯುಕ್ತಮೇವೇತಿ ಚೆನ್ನ. ಆಯ್ತು ಬಿಡಿ, ನಚ ರೂಪಾದಿಮತ್ವಾದೇವ ತತ್ಸಿದ್ದೇಹೇ. ಅವೇನ್ ಹೇಳ್ತಾರೆ, ಎರಡು ಕಾರಣ ಕೊಡ್ತೀವಿ ನಾವೀಗ. ಒಂದು ಕಾರಣ ಏನು ಕೊಟ್ಟ? ಅವಯವ ಇರೋದು ಇಲ್ಲದೆ ಇರೋದು ಘಟ ಮತ್ತು ಪರಮಾಣುಗಳ ವ್ಯತ್ಯಾಸ ಅಂತ ಕೇಳಿದ. ಹಾಗಿದ್ರೆ ರೂಪ ಇದೆ ಅಂತ ಒಪ್ಪಿದೆ ಹೋದಲ್ಲ, ರೂಪ ಇದ್ರೆ ಅವಯವ ಇನ್ನೊಂದು ನಿಯಮ ಇದೆ. ಮತ್ತೆ ರೂಪ ಇದ್ಮೇಲೆ ಏನಿರಬೇಕು? ಅವಯವ ಇರಬೇಕು. ಸೊ ಪರಮಾಣುಗಳಿಗೆ ರೂಪ ಒಪ್ಪದೇನೆ, ರೂಪ ಒಪ್ಪಿಟ್ಟು ಅವಯವ ಒಪ್ಪದೇ ಇರಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈ ಘಟದಲ್ಲಿ ಏನಿದೆ? ಈಗ ರೂಪ ಇದೆ ಪ್ಲಸ್ ಅವಯವನೂ ಇದೆ. ಸೊ ಪರಮಾಣು ರೂಪ ಅವಯವ ಒಪ್ಕೋಬೇಕಾಗಿದ್ರೆ, ರೂಪ ಒಪ್ಕೊಂಡ್ರೆ ಸಾಕು ಹೋಗ್ಬಿಡುತ್ತ ಅವ್ನ ಮತ ಪ್ಲಸ್ ಅವಯವ ಒಪ್ಕೋಬೇಕು, ಇನ್ನೊಂದು ಗಂಟು ಬೇರೆ ಬಿತ್ತು. ಅದಕ್ಕೆ ಇನ್ನೊಂದು ದೋಷ ಗಂಟು ಬಿದ್ದರೆ ಅದು ಸರಿಯಲ್ಲ. ಅವಯವತ್ವ ಅತಿ ವಿಶೇಷ. ಯಾವುದಕ್ಕೆ ವಿಶೇಷ ಅವಯವತ್ವ? ಅದೇ ಘಟಕ್ಕೆ. ಘಟಕ್ಕೆ ಅವಯವತ್ವ ಅದು ವಿಶೇಷ. ಪರಮಾಣುಗಳ ಅವಯವತ್ವ ಇಲ್ಲ ಅನ್ನೋದು ವಿಶೇಷ ಅಂತ ಹೇಳಿದ. ಅಂದ್ರೆ ರೂಪ ಇದ್ರೂ ಕೂಡ ಅವಯವ ಇಲ್ಲದೆ ಹೋದ್ರೆ ಅದು ನಿತ್ಯ. ರೂಪ ಇದ್ದು ಅವಯವನೂ ಇದ್ರೆ ಅದು ಅನಿತ್ಯ ಅಂತ ಹೇಳಿದ್ಕೊಳ್ರೆ ಹೇಳಾಗಿಲ್ಲ. ಯಾತಕ್ಕೆ ವಿಶೇಷ ಎಲ್ಲಿದೆ ಅದಕ್ಕೆ? ಆ ರೀತಿ ಕಾರಣ ಕೊಟ್ಟಿಲ್ಲಲ್ಲ ನೀನೀಗ. ರೂಪ ಇದ್ಮೇಲೆ ಒಂದು ನಿಯಮ ಏನಿದೆ? ನೀನು ಅವಯವ ಇರಬೇಕು, ನಿಯಮ ಇದ್ದೇ ಇದೆ. ರೂಪಾದಿಮತ್ವಾದೇವ ತಸ್ಸಿದ್ದೇ, ರೂಪಾದಿಮತ್ವಾದೇವ ಏನ್ ಸಿದ್ಧೇಹೇ? ಅವಯವತ್ವ ಸಿದ್ಧೇ ಅಂತ ಅರ್ಥ. ಅಷ್ಟು ಅನಿತ್ಯತ್ವ ಪರಮಾಣು ನಮ್ ಕಿಂ ಬಾಧಕಂ ಮಿತ್ಯು ಉಕ್ತಮೇ ವೇತಿ ಚೆನ್ನ. ಸಿಟ್ಟು ಬಂತು ಅವನಿಗೆ, ಆಯ್ತು ಬಿಡ್ರಿ, ಪರಮಾಣು ಅನಿತ್ಯ ಅಂತ ಹೇಳ್ಬಿಡ್ತೀರಿ, ಹಾಳಾಗೋಗ್ಲಿ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಹಾಗೆ ಹೇಳಾಗಿಲ್ಲ. ಯಾಕೆ? ತಥಾ ಸತಿ ಪರಪಕ್ಷಂ ತತ್ ಸ್ವಮಾಯಿ ಕಾರಣಾಭಾವೇನ ತದುತ್ಪತ್ತಿ ಅಭಾವಾತ್ ನಾ ದೊಣಕಾದಿ ಕಾರ್ಯೋತ್ಪತ್ತಿ ರೀತಿ ಭಾವ. ಹಾಗಿದ್ರೆ ಪರಪಕ್ಷದಲ್ಲಿ ಏನ್ ದೊಣಕದಿಂದ ಕಾರ್ಯೋತ್ಪತ್ತಿ ಅದೇ ಹೊರಟೋಯ್ತೀನಿ ಸಿದ್ಧಾಂತ ಬಿದ್ದೋಯ್ತು. ಯಾವಾಗ ಒಪ್ಕೊಂಡ್ಬಿಡ್ತೀವಿ ಅನಿತ್ಯ ಅಂತ ಹೇಳಿದ ತಕ್ಷಣ ದುಣಕಾದಿಗಳಂತ ಶುರುವಾಯಿತು ಅಂತ ಹೇಳಿದ್ರೆ ಕತೆ ಕತೆ ಪೂರ್ತಿ ಹೊರಟೋಯ್ತಾರೆ. ಅದು ಒಂದು ಈ ಕಡೆ ಬ್ಯಾಲೆನ್ಸ್ ಮಾಡಿ ಆ ಕಡೆ ಹೋಗುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ. ಆದಿಷ್ಟೇ ಅದಕ್ಕೆ ನೇರಳೆತ್ ಉಭಯತ ಪಾಶಾರಜ್ಜು ಒಂದು ಪದ ಇದೆ. ಈ ಕಡೆ ಗಜ್ಜಿ ಬಿಟ್ಟಕ್ಕವ್ರು ಆ ಕಡೆ ಕಟ್ಕೊಳ್ಳುತ್ತೆ, ಅದು ಬಿಟ್ಟಕ್ಕವ್ರು ಈ ಕಡೆ ಕಟ್ಟಿಕೊಳ್ಳುತ್ತೆ. ಅವ್ರಿಗೆ ಏನ್ ಮಾಡ್ಬೇಕಾಗ? ಬಿಟ್ಬಿಡೋದೇ ಕ್ಷೇಮ ಹೊರತು ಉಪಯೋಗ ಇಲ್ಲ. ಇತಿಭಾವ ಪದೇ ಸೂತ್ರ ಇದರೊಳಗೆ ವಿಶೇಷಿಕಾಧಿಕರಣ ಸುಧಾದಲ್ಲಿ ಅತಿ ಎರಡು ಮೂರು ಅಧಿಕರಣ ಭಾರಿ ಕಷ್ಟ. ಒಂದು ಜಿಜ್ಞಾಸಾಧಿಕರಣದಲ್ಲಿ ಬರುತ್ತಲ್ಲ ಪಂಚಾಖ್ಯಾತಿವಾದ ಒಂದು ಭಾಗ, ಎರಡನೇದು ಪ್ರಕೃತಿ ಅಧಿಕರಣ ಮೊದಲೇ ಅಧ್ಯಾಯದಲ್ಲಿ ನಾಲ್ಕನೇ ಪಾದದೊಳಗೆ, ಆಮೇಲೆ ಇದರಲ್ಲಿ ವೈಶೇಷಿಕಾಧಿಕರಣ. ಇವು ಮೂರು ಭಾರಿ ಡಿಫಿಕಲ್ಟ್ ಅಂತ ಪ್ರಸಿದ್ಧ. ಅದು ಪರೀಕ್ಷೆ ಕೊಡಬೇಕಾದ್ರೆ ಯಾವ್ದು ಯಾವ್ದು ಆರಿಸ್ಕೋತಾರೆ ಅದನ್ನೇ ಆರಿಸ್ಕೋತಾರೆ. ಏನು ಪ್ರಾಬ್ಲಮ್? ಅದನ್ನೇ ತಯಾರಿ ಉಳಿದು ಬಿಟ್ಬಿಟ್ರೆ ಅದು ಪಂಚಾಯಿತಿ ಆಗ್ಬಿಡುತ್ತದೆ. ಅದಿಷ್ಟೇ ಆರಿಸ್ಕೊಂಡು ಕಡೆಗೆ ಏನಾಗ್ಬಿಡುತ್ತೆ, ಉಳಿದೆಲ್ಲ ಮಿಸ್ ಆಗೋ ಚಾನ್ಸ್ ಉಂಟು. ಹಾಗೆ ಮಾಡಬಾರ್ದು, ಎಲ್ಲದನ್ನು ಸೇರಿ ಅದನ್ನು ಓದಿಬಿಟ್ರೆ ಕ್ಲಿಯರ್ ಆಗಿದೆ. ಅದು ಅಷ್ಟು ಕಷ್ಟ ಅಲ್ಲ, ನಾವೆಲ್ಲ ಅಷ್ಟು ಕಷ್ಟ ಅಲ್ಲ. ಇದು ಕಷ್ಟ. ಅಲ್ಲಿ ಏನು ಅಪೌರುಷ್ಯ ತರಿಸ್ತೇವೆ, ಅದು ಪ್ರಾವಿಂಟ್ ವೇದಾಪರೀಕ್ಷೆ ಸಾಧನೆ ಮಾಡೋ ಪಾಯಿಂಟ್ ಇದೆಯಲ್ಲ. ಸುಧಾದಲ್ಲಿ ಆತಕ್ಕೆ ಡಿಫಿಕಲ್ಟ್ ಮಾಡ್ತಾರೆ. ಅದನ್ನಂದ್ರೆ ಅನುವ್ಯಾಖ್ಯಾನದ ಆಚಾರ್ಯ ಏನ್ ಮಾಡಿದ್ದಾರೆ, ಪ್ರಮಾಣ ದರ್ಶನ ಕಥಾಲಣಿ ಎಲ್ಲ ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಒಟ್ಟಿಗೆ. ಆದ್ರಿಂದ ಏನಾಗುತ್ತೆ, ಓದ್ದೇ ಇದ್ದವ್ರಿಗೆ ಕಷ್ಟ ಆಗುತ್ತೆ. ಪ್ರಮಾಣ ದರ್ಶನ ಓದ್ದೆ, ಕಥಾಲಕ್ಷಣ ಓದ್ದೆ, ಇದ್ದಕ್ಕಿದ್ದ ಬರ್ತಾರಲ್ಲ ಅವ್ರಿಗೆ ಭಾರಿ ಪ್ರಾಬ್ಲಮ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಸುಧಾ ಓದಕ್ಕೆ ತುಂಬಾ ಜನ ಕಷ್ಟಪಡೋದಕ್ಕೆ ಏನು ಕಾರಣ ಗೊತ್ತಾ? ಅವ್ರ ಪಾಠಶಾಲೆ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ಗೊತ್ತೇನು? ಅವ್ರ ಕಣ್ಣನ ಹತ್ರನೇ ಹೇಳ್ಕೊಡೋದು ಕೆಲಸ ಅಲ್ಲ. ಪ್ರಮಾಣ ಕಥಾಲಕ್ಷಣನೇ ಹೇಳ್ಕೊಡೋದಿಲ್ಲ. ಇವತ್ತು ಯಾವ ಪಾಠ ಕಥಾಲಕ್ಷಣ ಟೆಕ್ಸ್ಟ್ ಬುಕ್ ಆಗಿಲ್ಲ, ಓದಾಗಲ್ಲ ಕೇಳ್ತಿರ್ತೀನಿ ಟೆಕ್ಸ್ಟ್ ಬುಕ್ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಓದಲ್ಲ, ಅದೇ ಹೇಳ್ತಿರೋದು. ಆ ರೀತಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಗ್ತಾ ಭಾರಿ ಡಿಫಿಕಲ್ಟ್ ಆಗುತ್ತೆ. ಅರ್ಥ, ಕೆಲವು ಕ್ಲಾಸ್ ಜಂಪ್ ತಗೊಂಡು ಮುಂದೆ ಹೋಗ್ತಾರಲ್ಲ, ಪ್ರಾಬ್ಲಮ್ ಆಗುತ್ತೆ ಅಲ್ಲ ಆ ತರ. ಕೆಲವು ಕ್ಲಾಸ್ ಸಡನ್ ಆಗಿ ಜಂಪ್ ಆಗಿ ಮುಂದೆ ಹೋಗ್ಬಿಟ್ಟು ಆ ತರ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗ? ಬೋಧ ಕ್ರಮ ಎರಡು ಮಾಡ್ಬೇಕು. ಇಲ್ಲಿ ಮದ್ದು ಹೇಳಿದ್ದೇನೆ, ಬರ್ದಿದ್ದೇನೆ ಎಷ್ಟೋ ಸತ್ತ. ಅದರ ಓದೋದ್ರಲ್ಲಿ ಸರ್ವಮೂಲ ಪೂರ್ತಿ ಮುಗಿಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಡ್ಬೇಕು ಫಸ್ಟ್. ಮತ್ತೆ ಪರೀಕ್ಷೆ 12 ವರ್ಷದ ಇಟ್ಕೋಬೇಕು. ಡಿಟೇಲ್ಡ್ ನಾನ್ ಡಿಟೇಲ್ಡ್ ಅಂತ ಇರ್ತಲ್ಲ ಆ ಟೈಮ್, ಅವ್ರು ವಿದ್ಯಾಪೀಠದ ಪರೀಕ್ಷೆ ಮುಗಿಸೋತ್ತಿ ಎಷ್ಟು ಓದಿರ್ಬೇಕು ಅವರು? ಸರ್ವಮೂಲ ಪೂರ್ತಿ ಮುಗಿಸಿರ್ಬೇಕು. ಡಿಟೇಲ್ಡ್ ಆಗಿ ಕೆಲವು ಓದ್ಲಿ, ಕೆಲವು ನಾನ್ ಡಿಟೇಲ್ಡ್ ಆಗಿ ಓದ್ಲಿ. ಅದ್ರಿಂದ ಸರ್ವಮೂಲ ಜನ್ಮದಲ್ಲಿ ಓದೋದಿಲ್ಲ, ಆಮೇಲೆ ಹಾಗಾಗಿಬಿಡ್ತದೆ. ಆಗ ಪರಿಸ್ಥಿತಿ ಏನು ಅಂದ್ರೆ ಓದೋದಿಲ್ಲ, ಅದ್ರ ಅನಾಹುತ ಏನು ಗೊತ್ತೇನು? ಬೇರೆ ಕಡೆ ವಿಷಯ ಉಪಯೋಗ ಬರೋದಿಲ್ಲ, ಅದ್ರ ಕಾನ್ಫರ್ಮ್ ಒದ್ದಾಡ್ತಾನೆ ಇರ್ತಾರೆ. ಸೊಲ್ಯೂಷನ್ ಅಲ್ಲಿರುತ್ತೆ, ಬೇರೆ ಕಡೆಗೆ ಆ ಸೊಲ್ಯೂಷನ್ ಬೇರೆ ಕಡೆ ಇರುತ್ತೆ, ಬಿಟ್ಬಿಡ್ತಾರೆ. ಇವತ್ತು ಬೃಹದಾರಣ್ಯ ಭಾಷೆ ಅಷ್ಟೇ ಓದ್ತಾರೆ, ತತ್ವರಣ್ಯ ಓದಿಲ್ಲ ತಿಳ್ಕೊಬಿಡಿ. ಆಚಾರ್ಯ ಬೃಹದಾರಣ್ಯ ಭಾಷೆದೊಳಗೆ ಬರಿಬೇಕಾದ್ರೆ ಆ ಅಹಬ್ರಹ್ಮಾಸ್ಪಿಗೆ ವಾಕ್ಯಾರ್ಥ ಜಾಸ್ತಿ ಬರದೇ ಇಲ್ಲ, ಸಿಂಪಲ್ ಆಗಿ ಇಲ್ಲಿ ಡೀಟೇಲ್ ಬರೀತಾರೆ. ಇದೆಲ್ಲ ಮಿಸ್ ಆಗಿಬಿಡುತ್ತಾರೆ. ಇದನ್ನು ಓದಿ ಅದನ್ನು ಓದು ಮಿಸ್ ಆಗುತ್ತೆ, ಇದು ಮಿಸ್. ಆಚಾರದ ನಿಯಮ ಏನು ಗೊತ್ತಾ? ಉಕ್ತಮನೋ ವ್ಯಕ್ತಿ ಭೂಯ. ರಾಯರ ಬಗ್ಗೆ ಹೇಳ್ತೇವಲ್ಲ, ಬರೆದು ಮತ್ತೆ ಬರೆಯೋದಿಲ್ಲ. ಸೊ ಸ್ವರೂಪದಲ್ಲಿ ಯಾವ್ದನ್ನು ಬಿಟ್ಟರೆ ಏನಾಗುತ್ತೆ ಈಗ? ಕೆಲವು ಎಲ್ಲ ಕಡೆ ಹೇಳಿರ್ತಾರೆ, ಒಂದು ಪುಸ್ತಕ ತಗೊಂಡ್ರೆ ಸಾಕು ಅಂತ ಹೇಳ್ಬಿಡ್ಬೋದು. ಆಚಾರದ ಹಾಗಲ್ಲ, ಒಂದ್ಕೆ ಮತ್ತೊಂದಕ್ಕೆ ಹೇಳೋದಿಲ್ಲ, ಅದರಿಂದ ಅವು ಮಿಸ್ ಆಗಿಬಿಡೋದ್ರಿಂದ ಕೊನೆಗೆ ಅವ್ರಿಗೆ ವೀಕ್ನೆಸ್ ಬಂದ್ಬಿಡ. ಅದು ಇವತ್ತು ಇನ್ನು ಯಾರೋ ಒಂದು ಅಭ್ಯಾಸ ಮಾಡೇ ಇಲ್ಲ ನಮ್ಮಲ್ಲಿ. ಇವತ್ತು ಯಾವ ವಿದ್ಯಾಪೀಠದಲ್ಲೂ ಕೂಡ ಸರ್ವಮೂಲ ಪೂರ್ತಿ ಮುಗಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಮತ್ತೆ ಆತ್ಮನೇ ಇದ್ದಿಲ್ಲ ಹೇಳಿ ಈಗ ಶುರು ಮಾಡಿದ. ಆತ್ಮೇಳೆ 20 ವರ್ಷ ಹೇಳಿದ ಮೇಲೆ ಈಗ ಶುರುವಾಗಿ ಹೇಳಿ 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 ಈಗ ಶುರು ಮಾಡಿದ್ದಾರೆ. ಮುಖ್ಯ ಮತ್ತೆ ಮತ್ತೆ ಹೇಳಿದ್ದು ಈಗ ಅದನ್ನು ಶುರು ಮಾಡಿದ್ರು. ನಾನ್ ಡಿಟೇಲ್ ಎಷ್ಟು ಸುಲಭ ಗೊತ್ತೇವೆ, ಎಲ್ಲ ರಜದಲ್ಲಿ ಇರುತ್ತಪ್ಪ, ಆರಾಮ ಹೊಸಾಕ್ ಬಿಡುವ. ಪಾರಾಯಣ ಕೊಟ್ಟರು ಸಾಕು ಅವ್ರಿಗೆ ಕೊನೆ ಪಕ್ಷ. ಇದು ಸರ್ವಮೂಲ ತಲೆಯಲ್ಲಿರ್ಬೇಕು. ಅದೇ ಹೇಳ್ತಿರೋದು, ನಾನ್ ಡಿಟೇಲ್ ಹೇಳಿದ್ ಅದಕ್ಕೆ ಹೇಳಿದ್ ನಾನು. ಹೆಚ್ಚು ವಾಕ್ಯಾರ್ಥ ಬೇಡ, ವಿಷಯ ಎಲ್ಲಿದೆ ಅಂತ ಗೊತ್ತಾಗ್ಬಿಟ್ರೆ ತಕ್ಷಣ ಓದಕ್ ಬರೋದು. ರೆಫರೆನ್ಸೇ ಗೊತ್ತಾಗಲ್ಲ ಅವ್ರಿಗೆ ಎಲ್ಲಿದೆ ಅಂತ ಹೇಳ್ಬಿಟ್ರು. ಅದರಿಂದ ನಮ್ಮ ದೋಷ ಅದು. ವಾಕ್ಯಾರ್ಥದಲ್ಲಿ ಯಾತ ಕಷ್ಟಪಡ್ತಾರೆ ಅಂದ್ರೆ ಅದು ಕಷ್ಟಪಡ್ತಾರೆ. ವಾಕ್ಯಾರ್ಥ ಏನೇನೋ ಕೇಳ್ಬಿಡ್ತಾರೆ, ಇವ್ರ ಆಕಾಶ ನೋಡ್ಬೇಕಾಗತ್ತೆ, ಬೇಕಾಗಿಲ್ಲ. ಎಲ್ಲ ಆಚಾರ ಹೇಳಿದ್ರೆ ವಿಷಯ ಯಾವ್ದಿಲ್ಲ, ಅದರಿಂದಾಗಿನೆ ಇನ್ನೊಂದ್ ಕಡೆ ಸಪ್ಲೈ ಮಾಡ್ಕೊಂಡ್ರೆ ಮುಗಿದೋಯ್ತು. ಓಂ ಅಪರಿಗ್ರಹ ಹಚ್ಚ ಅತ್ಯಂತ ಮನಪೇಕ್ಷಾ ಓಂ ಫೈನಲ್ ಆರ್ಗ್ಯುಮೆಂಟ್. ಏನದು ಇಷ್ಟದ್ದು? ಏನ್ ಲೆಕ್ಚರ್ ಹೊಡೆದಿದ್ದಿ ನೀನು? ನಾ ಏನೋ ಮಾತಾಡಿದ ಖಂಡನೆ ಮಾಡಿದ್ದೇವೆ ಅಷ್ಟೇನೆ. ಸಿಂಪ್ಲೆಸ್ಟ್ ಆರ್ಗ್ಯುಮೆಂಟ್ ಏನು ಅಂದ್ರೆ ಅಪರಿಗ್ರಹ ಹಚ್ಚ, ಯಾವ ಪ್ರಮಾಣನೂ ನಿಂದಕ್ಕಿಲ್ಲ. ಅವರೇ ಒಪ್ಪಿರೋ, ಅವರೇ ಮಾಡ್ಕೊಂಡ ನಿಯಮ. ಅಲ್ಲ ಅಲ್ಲಿ ಅಲ್ಲಿ ಅನ್ಯದ ನಿತ್ಯ ಸಮಸ್ಯೆ ಏನು ಗೊತ್ತೇನೋ ಅವರಿಗೆ? ರೂಪ ಅವರು ಅದು ಯಾವಾಗ ಗೊತ್ತಾ? ಮುಂದಿನ ವ್ಯವಹಾರದೊಳಗೆ, ಬೇಸಿಕ್ ವ್ಯವಹಾರ ಅಲ್ಲ ಅದು. ಸೃಷ್ಟಿ ಆಯ್ತು, ಈಗಾಗಲೇ ಸೃಷ್ಟಿಯಾದ ಸ್ಟೇಜ್ನಲ್ಲಿ ಏನದು? ಎರಡು ಭಾಗ ಇದೆ, ರೂಪ ಇರೋದು ರೂಪ ಇಲ್ಲದೆ ಇರೋದು ಅಂತ ಹೇಳಿ. ಆಕಾಶಾದಿಗಳೇನು ಭೂತಾಕಾಶ, ಆಕಾಶ ಅಂದ್ರೆ ಆಕಾಶ ಭೂತಾಕಾಶ, ಅದೇನಾದ್ರೂ ರೂಪ ಇಲ್ಲ. ಇವಕ್ಕೆ ರೂಪ ಇದೆ, ಅದು ನಿತ್ಯಗತವಾದ ನಿತ್ಯ ಅನಿತ್ಯವಾದ ನಿತ್ಯ ಅಂತ ಆಮೇಲೆ ಮಾಡ್ಕೊಂಡಿದ್ದಾರೆ. ಮತ್ತೆ ಬಟ್ ಬೇಸಿಕಲಿ ಏನಾದ್ರು ನಿಯಮ ಅವ್ರದ್ದು ರೂಪ ಇದ್ರೆ ಅನಿತ್ಯ. ನಮ್ಮದಲ್ಲ ಎಲ್ಲಾ ಸಿದ್ಧಾಂತದಲ್ಲಿ ಹಾಗೆ ಮಾಡ್ಕೊಂಡ್ರು. ನಿತ್ಯ ನಿತ್ಯತ್ವನ ಅದೇ ಹೇಳ್ತೀರಾ ನಾವು. ನಿತ್ಯತ್ವ ಯಾಕೆ ಒಪ್ಕೊಂಡ್ರಿ ನೀವೀಗ? ಪರಮಾಣು ರೂಪ ಒಪ್ಕೊಂಡ್ರೆ ನೀವು ಒಪ್ಕೋಬಾರದು, ನಿತ್ಯತ್ವ ಒಪ್ಕೋಬಾರದು, ಅಥವಾ ರೂಪನ ಒಪ್ಕೋಬಾರದು. ರೂಪ ಒಪ್ಕೊಳ್ಳೋ ಅಂತ ಹೇಳಾಗಿಲ್ಲ ಅವರು, ಸಮಸ್ಯೆ ಬರುತ್ತೆ. ರೂಪ ಒಪ್ಕೊಳ್ಳೋದು ಹೋದ್ರೆ ಪರಮಾಣು ರೂಪ ಇಲ್ಲ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ರೂಪ ಇಲ್ಲ ಅಂತ ಒಪ್ಕೊಂಬಿಡೋಣ. ಹಾಗಿದ್ರೆ ರೂಪ ಇಲ್ದರ ಪರಮಾಣುವಿನಿಂದ ರೂಪ ಇರೋ ಜಗತ್ತು ಹೇಗೆ ಬಂತಾಗಿದ್ರೆ? ಅರ್ಥ ಆಯ್ತಾ? ಈಗ ಇವ ಹಾಲಲ್ಲಿ ಬಿಡಿ ಇಲ್ಲ ಅಂದ್ರೆ ಮಸರಲ್ಲಿ ಬಿಡಿತಾನೆ ಹೇಗೆ ಬರುತ್ತೆ? ಗೊತ್ತಾಯ್ತಿಲ್ಲ ಈಗ. ಅಂದ್ರೆ ರೂಪ ಇಲ್ಲದಿರತಕ್ಕಂಥ ಪದ ನಾವು ಕೂಡ ಪ್ರಶ್ನೆ ಮಾಡಿದ್ದು ಹಾಗೇನೆ. ದೇವ್ರ ರೂಪ ಇದೆಯಲ್ವೋ ಈಗ? ರೂಪ ಇದೆ ಅಂದ್ರೆ ನಮಗೆ ರೂಪ ಇದೆ, ನಾಶ ಆಗ್ತೇವೆ, ದೇವ್ರ ನಾಶವಾಗಲಿ. ರೂಪ ಇಲ್ಲ ಅಂದ್ರೆ ತನಗೇ ರೂಪ ಇಲ್ಲದ ದೇವ್ರು ನಮಗೇನು ರೂಪ ಕೊಡ್ತಾನೆ? ಅದನ್ನ ಏನ್ ಮಾಡಿದ್ವಿ ಆಗ? ರೂಪ ಇದೆ ಅಂತ ಹೇಳಿದ್ರು. ರೂಪ ತಕ್ಷಣ ನಿತ್ಯತ್ವ ಬರಲಿ ಅಂತ ಅಪ್ರಾಕೃತ ಸರಿ ಹೋಯ್ತಾರೆ. ಇದು ಆ ಕಾನ್ಸೆಪ್ಟ್ ಅವನಿಗಿಲ್ಲ. ಅರ್ಥ ಆಯ್ತಾ? ಅದ್ವೈತಿಗಳು ಹಾಗೆ ಏನ್ ಮಾಡ್ತಾರೆ ಗೊತ್ತಾ? ಇವರು ಸೃಷ್ಟಿ ಪೂರ್ವ ಸೃಷ್ಟಿ ಉತ್ತರ ಅಂತ ಭಾಗ ಮಾಡ್ಕೊಂಡ್ಬಿಡ್ತಾರೆ. ಅನಂತರದ ರೂಪ ಅಂಬುದು ಬೇರೆ ಕಡೆ ಕಾನ್ಸೆಪ್ಟ್, ಆ ರೂಪದ ಕಾನ್ಸೆಪ್ಟ್ ಅಲ್ಲ. ಅಬ್ಸಲ್ಯೂಟ್ ರೂಪ ಇರೋದು ಬೇರೆ, ರಿಲೇಟಿವ್ ರೂಪ ಇಲ್ಲದೆ ಇರೋದು ಬೇರೆ. ಅದನ್ನ ಕನ್ಫ್ಯೂಸ್ ಮಾಡ್ಬಿ, ವ್ಯಾವಹಾರಿಕ ಪಾರಮಾರ್ಥಿಕ ಮಾಡ್ರೆ ಮಾಡ್ಬಿಡ್ತಾರೆ. ಅದಕ್ಕೆ ಅದೆಲ್ಲ ಕನ್ಫ್ಯೂಷನ್. ಬೇರೆ ಮತಗಳಲ್ಲಿರೋ ತಮಾಷೆ ಅಂದ್ರೆ ಅದೇನೆ, ತಮ್ಮ ಮಾತಿಗೆ ವ್ಯಾಹತವಾಗಿ ಮಾತಾಡ್ತಾರೆ. ಅಪರಿಗ್ರಹಾಚ್ಯ ಅತ್ಯಂತ ಮನಪೇಕ್ಷ ಶ್ರುತಿ ಸ್ಮೃತಿ ಅಪರಿಗ್ರಹೀತತ್ವಾಚ್ಯ ಅತಿಶಯರ ಅನಪೇಕ್ಷ. ಇಷ್ಟತ್ತೇನು ಹೇಳಿದ್ದೀರಿ? ಒಂದಕ್ಕೂ ಪ್ರಮಾಣನೇ ಇಲ್ಲ ಹೇಳಿದ್ದಕ್ಕೆ. ಒಂದಕ್ಕೂ ಪ್ರಮಾಣನೇ ಇಲ್ಲ ಅಂದಮೇಲೆ ಅದೇ ಮೊದಲ ದೋಷ. ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ಡೀಟೇಲ್ ಆಗಿ ಖಂಡನೆ ಮಾಡೋದೆಲ್ಲ ಒಂದು ಭಾಗ, ಡೀಟೇಲ್ ಖಂಡನೆ ಮಾಡೋ ಪ್ರಸಂಗ ಬಂದಿಲ್ಲ ಅಂತ ತಿಳ್ಕೊಬೇಡ. ಏನ್ ಸಾಕು ನಮಗೆ? ಪ್ರಮಾಣ ಇದೆಯಲ್ಲ, ಅಷ್ಟು ನೋಡ್ಬಿಟ್ರೆ ಸಾಕು, ಸಿಂಪಲ್. ನಾವು ಯಾವಾಗಲೂ ಹಾಗೇನೆ, ಅಡ್ಮಿಷನ್ ಸಾವಿರ ಜನ ಕ್ಯೂ ನಿಂತಿರ್ತಾರೆ, ಗೊತ್ತಾಯ್ತಾ? ಅಪ್ಲಿಕೇಶನ್ ಕೊಡ್ತಾನೆ, ಇವ್ರು ನೋಡ್ತಾನೆ, ಸರಿ ಇಲ್ಲ ಅಂತ ಬಿಟ್ಬಿಡ್ತಾನೆ. ಹಾಗೆ ಕಾರಣ ಹೆಚ್ಕೊಳ್ಳಕ್ ಹೋಗಲ್ಲ, ಯಾತಕ್ಕೆ? ದೊಡ್ಡ ಕ್ಯೂ ಇದೆ, ಗೊತ್ತಾ? ಅವ್ರಿಗೆಲ್ಲ ಕೇಳೋದಿಲ್ಲ, ನಾವೆಲ್ಲ ಇದು ಇನ್ವ್ಯಾಲಿಡ್ ರಿಜೆಕ್ಟ್ ಇಟ್ಕೊಂಡ್ಬಿಡ್ತಾರೆ ಮುಂದೆ. ಯಾತಕ್ಕೆ? ಡಾಕ್ಯುಮೆಂಟ್ಸ್ ನಾಟ್ ಪ್ರೊಡ್ಯೂಸ್ಡ್, ಅಷ್ಟೇ ಹೇಳ್ಬಿಡ್ತಾರೆ. ಆಮೇಲೆ ಬಂದು ಮೀಟ್ ಮಾಡ, ಅಲ್ಲಿ ಮಾತಾಡೋಕ್ಕಾಗಲ್ಲ, ಆಮೇಲೆ ಮೀಟ್ ಮಾಡೋದು ಹೇಳ್ಬಿಡ್ತಾರೆ. ತಂದಿದ್ದಾರೆ ತಂದಿಲ್ಲ ಅಷ್ಟೇನೆ. ಸೊ ಮುಖ್ಯದ ವಿಷಯ ನಮ್ದು ಯಾವ್ದಾಗಿರ್ಬೇಕು ಇದು. ಡೀಟೇಲ್ ಆಗಿ ಬಂದಾಗ ಯಾರೋ ಕರ್ಕೊಂಡ್ ಬರ್ತಾರೆ ಬೇರೆ ಒಬ್ಬರು ಇನ್ಫ್ಲೂಯೆನ್ಸ್ಗೆ, ಅವ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. ಇವರೆಲ್ಲ ಹುಡುಗರಿಂದ ಹೇಳೋದಿಲ್ಲ, ಅವ್ನು ತಂದ್ಕೊಟ್ಟಿದ್ದಾನೆ ಇರ್ರೆಲೆವೆಂಟ್ ಸರ್ಟಿಫಿಕೇಟ್ ಇದು, ಅದು ಬೇಕಿಲ್ವೇ. ಕೆಲವು ಇರ್ತವೆ ಈಕ್ವಲೆಂಟ್ ನಾನ್ ಈಕ್ವಲೆಂಟ್ ಒಂದೇ ಆದ್ರೆ ನಮ್ಗೆ ಅನ್ಸೋದಿಲ್ಲ. ಕೆಲವು ಏನ್ ಬೇರೆ ಸಿಟಿದೋ ಬೇರೆ ಇದ್ರ ಸ್ಟೇಟ್ ಇಂದನೋ ಬರ್ತಾರೆ, ಅವ್ರ ಎಕ್ಸಾಮ್ ಸಿಸ್ಟಮ್ ಬೇರೆ ಇರ್ತದೆ. ಕೆಲವು ಏನ್ ಮಾಡಿದ್ರೆ ರೆಕಗ್ನೈಸ್ಗೆ ನಾನ್ ರೆಕಗ್ನೈಸ್ ಇರ್ತವೆ. ಕೆಲವು ಎಷ್ಟೋ ಇಯರ್ಸ್ ಒಂದೇ ಡಿಗ್ರಿ ಆಗಿರ್ಬೋದು, ಟೂ ಇಯರ್ಸ್ ಕೋರ್ಸ್ ಬೇರೆ, ತ್ರೀ ಇಯರ್ಸ್ ಕೋರ್ಸ್ ಬೇರೆ. ಎರಡು ಈಕ್ವಲ್ ಮಾಡಿದಾಗ ಟೂ ಇಯರ್ಸ್ ಕೋರ್ಸ್ ಇಂದ ಬಂದ್ರೆ ಅಕ್ಸೆಪ್ಟ್ ಮಾಡಲ್ಲ, ಯಾಕೆ ನಮ್ಗೆ ಡಿಫ್ರೆಂಟ್ ಬರ್ತಾರೆ ಒಪ್ಪಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಇವ್ರು ಹುಡುಗರ ಮುಂದೆ ಹೇಳಲ್ಲ ಅದನ್ನೆಲ್ಲ, ಯಾರು ಮುಂದೆ ಹೇಳ್ತಾರೆ? ಯಾರು ಕರ್ಕೊಂಡು ಅವ್ರ ಮುಂದೆ ಹೇಳ್ತಾರೆ ಅದು. ಸೊ ವಾದಕ್ಕೆ ಕೂತಾಗ ಫರ್ದರ್ ಡೀಟೇಲ್ಸ್. ಬಟ್ ನಾವು ನಿತ್ಯ ಜೀವನಕ್ಕೆ ಎಷ್ಟು ಸಾಕು ನಮಗೆ? ಪ್ರಮಾಣ ಇದೆಯಲ್ಲೂ ಅಷ್ಟೇ. ಪ್ರಮಾಣ ಇಲ್ಲ ಅಂದಮೇಲೆ ಸ್ವೀಕಾರ ಮಾಡೋ ನೆಸೆಸಿಟಿನೇ ಬರೋದು, ಬೇರೆ ವಾದಗಳೇ ಇಲ್ಲ. ನೋ ಆರ್ಗ್ಯುಮೆಂಟ್ಸ್ ಅಂತಾರಲ್ಲ ಆ ಥರ, ನೋ ಆರ್ಗ್ಯುಮೆಂಟ್ಸ್ ತಗೊಂಡೋಗ್ಬಿಡುತ್ತೆ. ಅನ್ವೀಕ್ಷಿಕೀಂ ತರ್ಕ ವಿದ್ಯಾಂ ಅನುರಕ್ತೋ ನಿರರ್ಥಕಾಂ ಇತಿ ಮೋಕ್ಷ ಧರ್ಮೇ. ಜೊತೆಗೆ ಒಂದು ಮಾತಿದೆ, ಏನಿದು? ಅಪರಿಗ್ರಹ ಮಾಡಿದ್ದಾರೆ. ಅದು ಇದೆ ನರಿ ಕಥೆ ಬರೋದು ಅಲ್ಲೇ. ಒಬ್ಬ ವ್ಯಕ್ತಿ ಇರ್ತಾನೆ, ಕತೆ ಕೇಳಿರ್ತೀರಿ. ಪಾಪ ವಯಸ್ಸಾದವನು, ಭಾರಿ ಪಂಡಿತ, ದಾರಿಯಲ್ಲಿ ಇದ್ದಕ್ಕಿಂತ ಪಕ್ಕದ ಜೋರೊಬ್ಬ ವಿದ್ವಾಂಸರ ಮುಂದೆ ಪಂಡೆ ಒಬ್ಬ ವೈಶ್ಯ ರಥಲ್ಲಿ ಜೋರಾಗಿ ಹೋಗ್ತಾನೆ, ಬಿದ್ದು ಬಿಡ್ತಾನೆ. ಪಕ್ಕದಲ್ಲಿ ಸೊರ್ರಂತ ಕಾರ್ ಹೋದ್ರೆ ಹೇಗೋ ಹಾಗೆ ತಟ್ಟ ಸರ್ಕೊಂಡು ಬಿದ್ದು ಬಿಡ್ತಾನೆ. ಭಾರಿ ದುಃಖ ಆಗುತ್ತೆ ಅವ್ರಿಗೆ, ಎಷ್ಟು ಅವಮಾನ ಆಯ್ತು ನನಗೆ, ಇನ್ನು ಬದುಕೇನು ಪ್ರಯೋಜನ ಅಂತೇಳಿ ಸಾಯ್ಬೇಕು ತೀರ್ಮಾನ ಮಾಡಿಬಿಡ್ತಾನೆ. ನಾನು ಬದುಕೋದಿಲ್ಲ ಇನ್ನ, ಎಷ್ಟು ಅವಮಾನ ಆಗಿದೆ ಅಂತ ಕೂತಾಗ ಒಂದು ನರಿ ಬರುತ್ತೆ. ನರಿ ಬಂದು ಹೇಳುತ್ತೆ, ಯಾಕೆ ಸಾಯ್ತಿ ಅಂತ ಕೇಳುತ್ತೆ. ಏನು ಎಷ್ಟು ಅವಮಾನ ಆಯ್ತು ಸಾಯ್ತೀನಿ ಅಂತ ಕೇಳಿದ್ರೆ, ಅವಮಾನ ಸಾಯ್ತೀನಿ ಅಂತ ಹೇಳ್ತೀಯಲ್ಲ, ಎಂಥ ದೇಹ ಇಟ್ಕೊಂಡಿದ್ದಿ, ಸತ್ತರಿಂದ ಅಂತ ದೇಹ ಬರುತ್ತಾ ಅಂತ ಕೇಳುತ್ತಾನೆ. ಎಂಥ ದೇಹ ಇದು, ಇಂಥ ದೇಹ ಬರುತ್ತಾ? ನಮ್ಮನ್ನು ನೋಡಿ ಹೇಗಿದ್ದೀವಿ ನಾವೀಗ, ನಮಗೆ ಕೈ ಇಲ್ಲ, ಕಾಲಿಲ್ಲ, ಇದಿಲ್ಲ, ತರ ಕಥೆ ಎಲ್ಲ ಹೇಳುತ್ತದೆ. ನೀವು ಎಷ್ಟು ಪುಣ್ಯವಂತರು ಮನುಷ್ಯರು, ನಿಮಗಿರೋ ಭಾಗ ನನಗಿಲ್ಲ, ನಿಮಗೆ ತುರಿಸಿಕೊಳ್ಳೋ ಕೈ ಇದೆ ನಮಗೆ ಅದಿಲ್ಲ ಅಂತ ಹೇಳುತ್ತೆ, ಕಲಿಸಿಕೊಳ್ಳೋ ಕೈ ಇದೆ ನಮಗೆ ಅದಿಲ್ಲ, ಎಲ್ಲ ಕಂಪೇರ್ ಮಾಡ್ತಾ ಹೋಗುತ್ತೆ. ಹೇಳಿಬಿಟ್ಟು ಅಂತಹ ದೇಹ ನಮಗಿಲ್ಲದ ನಾವು ಕೊರಗ್ತಾ ಇದ್ದೇವೆ, ನಾವು ಸತ್ತಿಲ್ಲ ಇಷ್ಟಾದ್ರೆ ನಾವು ಏನ್ ಮಾಡಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಸತ್ರ ಇದಕ್ಕಿಂತ ಹೋಪ್ಲೆಸ್ ದೇಹ ಬಂದ್ರೆ ಏನ್ ಗತಿ ಅಂತ ಅರ್ಥ. ಅರ್ಥ ಆಯ್ತಾ? ಸತ್ರ ಇದಕ್ಕಿಂತ ಕೆಟ್ಟದ ಬಂದ್ರೆ ಏನ್ ಮಾಡ್ಬೇಕು? ಅದು ಸತ್ತಿಲ್ಲ ಅಂತದ್ದು ನೀನೇನು ಅವಮಾನ ಸಾಯ್ತಿ ಅನ್ನೋ ಬುದ್ಧಿ ಇದೆ ನಿನಗೆ. ಅವನು ಸಾಯ್ಬೇಕಂತ ಅವನು ಬಿಳಿಸವನು ಸಾಯ್ಬೇಕು, ನೀನಾಗಿ ಸಾಯ್ತಿ. ಅದಕ್ಕೆ ಪಾಯಿಂಟ್ ಇಟ್ಕೊಳ್ಳಿ, ಮೋಸ ಹೋದವನು ಒಬ್ಬರು ಮೋಸ ಮಾಡಿದವನು ಇರ್ತಾನೆ, ಮೋಸ ಹೋದವನು ಸಾಯ್ತೀನಿ ಅಂತಾನೆ. ಮೋಸ ಹೋದವನು ಸಾಯ್ಬಾರ್ದು, ಯಾರು ಸಾಯ್ಬೇಕು? ಯಾಕೆ ಮೋಸ ಹೋದ್ರೆ ವಸ್ತು ಕಳ್ಕೊಂಡು ಅವ್ನು ಪುಣ್ಯ ಕಳ್ಕೊಂಡು ಅವನು, ಇದು ಜಾಸ್ತಿ ಲಾಸ್ ಇರೋದು ಯಾರಿಗೆ? ಮೋಸ ಮಾಡಿದವನಿಗೆ. ಮೋಸ ಹೋಗೋ ದಡ್ಡತನ, ಮೋಸ ಮಾಡೋ ದುಷ್ಟತನ. ದುಷ್ಟತನಕ್ಕೆ ಹೆವಿ ಪನಿಷ್ಮೆಂಟ್, ದಡ್ಡತನಕ್ಕೆ ಸಿಂಪಲ್ ಪನಿಷ್ಮೆಂಟ್. ಆದ್ರಿಂದ ನೀನು ಸಾಯ್ಬೇಡ ಅಂತ ಹೇಳಿದಾಗ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಮಾತಾಡ್ತೀವಿ ಯಾರು ಅಂತ ಕೇಳಿದ್ರೆ, ನಾನು ಹಿಂದೆ ದೊಡ್ಡ ವಿದ್ವಾಂಸನಾಗಿದ್ದೆ, ಗೊತ್ತಾಯ್ತಿಲ್ಲ ಇಲ್ಲಿ ಬರೋ ವಾಕ್ಯ. ಅನ್ವೀಚಿಕೀಂ ತರ್ಕ ವಿದ್ಯಾ ಮಧುರರ್ಥೋ ನಿರರ್ಥಕ. ತರ್ಕಶಾಸ್ತ್ರ ಓದಿ ಓದಿ ನರಿಜನ್ಮ ಬಂದಿದೆ ನನಗೀಗ ಅಂತ ಹೇಳುತ್ತೆ. ಅದು ಆಚಾರ್ಯ ಇದು ಕೋಟ್ ಮಾಡ್ತಾರೆ. ಯಾತಕ್ಕೆ ಅಪರಿಗ್ರಹ ಸ್ವೀಕಾರ ಮಾಡದಿರತ ಸಿದ್ಧಾಂತ. ಇದು ಕೋಟ್ ಮಾಡ್ತಾರೆ ಓದ್ತಾರೆ, ಅದು ಭಜಿತ ಆಗೋದು. ಬೇರೆಯವರೆಲ್ಲ ಓದಿದ್ದು ಓದಿದ್ದೆ, ತುಂಬಾ ಜನ 30 ವರ್ಷ ಆಗಿರ್ತದೆ ಇನ್ನೂ ತರ್ಕ ಓದ್ತಾನೆ ಇರ್ತಾರೆ. ಪ್ರಮಾಣ ಪದ್ಧತಿ ಇನ್ನೂ ಆಗಿಲ್ಲ, ತತ್ವ ಸಂಖ್ಯಾನ ಇನ್ನೂ ಆಗಿಲ್ಲ. ಇನ್ಯಾವಾಗ 30 ವರ್ಷ ದಾಟಿ ಇನ್ನೇನು ಓದ್ತಾನೆ ಅವನೀಗ? ಫೌಂಡೇಶನ್ ಜೋರಾಗಿರ್ಬೇಕು. ಫೌಂಡೇಶನ್ ಜನ್ಮ ಬಿಟ್ಟು ಫೌಂಡೇಶನ್ ಹಾಕಿದ್ರೆ ಈ ಫ್ಲೋರ್ ಕಟ್ಟದೆ ಯಾವಾಗ ಅತ್ತ? ಫೌಂಡೇಶನ್ ಪರ್ಪಸ್ ಏನು? ಮನೆ ಕಟ್ಟು ವಾಸ ಮಾಡಕ್ ಫೌಂಡೇಶನ್ ವಾಸ ಮಾಡಕ್ ಬರುತ್ತೆ ನಿಮಗೆ. ಈ ರೀತಿ ಮಾಡಿ ತುಂಬಾ ಜನ ಆಕ್ಚುಲಿ ನಡೀತಿರೋದು ಹಾಗೇನೆ. ಅದರಿಂದ ಅವ್ರ ಲೈಫೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಪಾಠಕ್ಕೆ ಬಂದಾಗ ಅದೇ ಶುರು ಮಾಡ್ತಾರೆ. ಎಷ್ಟು ಜನ ಪಾಪ ITBT ಅವ್ರು ಬರ್ತಾರೆ, ಏನ್ ಪಾಠ ಆಗುತ್ತೆ ಅಂತ ಕೇಳಿದ್ರೆ ತರ್ಕ ಆಗುತ್ತೆ ಅಂತ ಹೇಳ್ತಾರೆ. ಈ ತರ್ಕ ಓದಿ ಏನು ಸಾಯ್ತೀರಿ ಮತ್ತೆ? ಏನ್ ಭೀಮರ ಓದಿ ಈ 30 ವರ್ಷ ತರ್ಕ ಓದಿ ಓದೋದಾಗ ಬರೋದ್ಯಾವ ನಿಮ್ಗೀಗ? ಇಷ್ಟಾಲ ಪುಣ್ಯ ಅಂತೂ ಇಲ್ಲ ಅದ್ರೊಳಗೆ. ನಾವು ತತ್ವ ಸಂಖ್ಯೆ ಅರ್ಥ ಆದ್ರೆ ಪುಣ್ಯಾರ ಬರುತ್ತೆ ಕೊನೆ ಪಷ್ಟ. ಅರ್ಥ ಆಗ್ಲಿಲ್ಲ ನೋಡ್ಬೇಡಿ, ಪುಣ್ಯ ಆದ್ರೂ ತೀರ್ಥ ತಗೊಂಡ್ರಿ ಪುಣ್ಯ ಬಂತು. ಗ್ಲಾಸ್ ಗಟ್ಟೆ ಅದು ಕುಡಿಯೋದಕ್ಕಿಂತ ಎಷ್ಟು ಪುಣ್ಯ ಬರೋದ್ರೆ ಸ್ಟ್ರೆಂತ್ ಬರಲಿ ಅದು ಕುಡಿತೇವೆ ಅಂತ ಹೇಳಿದ್ರೆ ಹಾಗೆ ಹಾಗೆ ಅವೆಲ್ಲ ರಾಂಗ್ ಆರ್ಗ್ಯುಮೆಂಟ್ಸ್. ಅನ್ಫಾರ್ಚುನೇಟ್ಲಿ ಅದೇ ಫಾಲೋ ಮಾಡ್ತಿರೋದು. 100ಗೆ 99 ಪಾಲು ಜನ ಇವತ್ತು ಓದೋರು ಅಂತ ಹೇಳಿದ್ರೆ ತರ್ಕ ಓದೇ ಓದು. ಈ ವಾಕ್ಯ ಕೋಟ್ ಮಾಡೇ ಓದ್ತಾರೆ ಒಂದು ತಮಾಷೆ. ಪರಮಾಣು ಪದ್ಧತಿ ಪ್ರಮಾಣ ಬೇಕಾಷ್ಟು ಇದೆ ಆರ್ಗ್ಯುಮೆಂಟ್ಸ್, ಗೊತ್ತಾಯ್ತಿಲ್ಲ ಬೇಕಾಷ್ಟು ಇದೆ. ಸರಿಯಾಗಿ ಓದ್ಕೊಂಡು ಹೋದ್ರೆ ಸಾಕು, ಅದು ಓದೋದಿಲ್ಲ ಅಲ್ಲಿ ಕಡೆಯವರು ಪರಿಚಯ ಆಗೋದಿಲ್ಲೇ. ಅದಕ್ಕೆ ವಾದದಲ್ಲಿ ಸೋತ್ ಬಿಡ್ತಾರೆ. ನಮ್ಮ ಪ್ರಮಾಣ ಲಕ್ಷಣ ಕಥಾಲಕ್ಷಣ ಓದ್ದೆ ಹೋದ್ರೆ ಸೋಲ್ಲೇಬೇಕು, ಬೇರೆ ದಾರಿ ಇಲ್ಲ. ಆಚಾರ್ಯ ಸ್ವಲ್ಪ ಹೇಳಿ ಅಷ್ಟು ಗಟ್ಟಿ ಮಾಡಿದಾರೆ, ಸ್ವಲ್ಪ ಹೇಳಿನ ಗಟ್ಟಿ ಮಾಡಿರೋದು. ಇವರೇನು ಸಣ್ಣ ಗ್ರಂಥ ಅಂತ ಆ ಥರ ಒಂದು, ಇವತ್ತಿಗೆ ಕೆಲವು ಭಾವನೆ ಇದೆ. ಸಣ್ಣ ಸಣ್ಣ ಗ್ರಂಥಗಳು ಅವೆಲ್ಲ ಸಣ್ಣವರು ನಾವೆಲ್ಲ ಓದೋದ ಅಂತ ಆ ಥರ ಭಾವನೆ ಬಂದ್ಬಿಟ್ಟಿದೆ. ಸಣ್ಣ ಸಣ್ಣ ಗ್ರಂಥ ಅಂತ ಹೇಳಿದ್ರೆ ಇಷ್ಟೇ ಇಷ್ಟು ಔಷಧಿ ಕೊಂದ್ಬಿಡುತ್ತೆ, ಗೊತ್ತಾಯ್ತಾ? ಇಷ್ಟೇ ಇಷ್ಟು ಮದುವೆದಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೇಳಬೇಕಾದ್ರೆ ಪ್ರಕರಣ ಸ್ಫುಲಿಂಗಾಹ ತನವೋಪ್ಯಲಂ, ಈ ಪ್ರಕರಣ ಗ್ರಂಥಗಳು ಭಾರಿ ಸಣ್ಣವು, ಆದರೆ ಹೇಗೆ ಗೊತ್ತಾ? ಬೆಂಕಿ ಕಿಡಿಗಳು, ಬೆಂಕಿ ಕಿಡಿಗಳಾದ್ರಿಂದ ಕಿಡಿ ಸಣ್ಣದಾದ್ರೆ ಏನ್ ಮಾಡುತ್ತೆ ಅದು? ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತಾಹ. ಒಂದು ಕಿಡಿನೇ ಗಾಳಿ ಹಾಕ್ತಾ ಏನಾಗುತ್ತೆ ಅದು? ದೊಡ್ಡ ಜಾಲಿ ಆಗಿಬಿಡುತ್ತೆ. ಕಿಡಿನೇ ಹೇಗೆ ಜಾಲಿಯಾಗಿ ವಿಪಕ್ಷ ಕಕ್ಷಂ ಯಾವ್ದನ್ನು ಸುಡುತ್ತೆ? ಕಕ್ಷ ಅಂದ್ರೆ ಏನು? ಒಣ ಕಾಡನ್ನೇ ಸುಟ್ಟು ಬಿಡುತ್ತೆ. ಸಣ್ಣ ಕಾಡ್ಗಿಚ್ಚು, ಕಾಡ್ಗಿಚ್ಚು ಅಂತ ಕರೀತಾರೆ, ಕಿಚ್ಚು ಕಾಡ್ಗಿಚ್ಚು. ಕಾಡ್ಲರು ಕಿಡಿಯಿಂದ ಶುರುವಾಗಿ ಒಣ ಸುಟ್ಟು ಬಿಡುತ್ತೆ. ಪ್ರಕರಣಗಳು ಸಣ್ಣವಾದ್ರೂ ಕೂಡ ಹೇಗಿವೆ ಅವು? ಪ್ರತಿವಾದಿಗಳನ್ನ ಸುಟ್ಟ ಪ್ರತಿವಾದ ಸೋರಿಸಿಬಿಡುತ್ತೆ ಅಂತ ಹೇಳ್ತಾರೆ. ಕ್ಷಿಣ್ವಂತಿ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಯಾತಕ್ಕೆ ಗೊತ್ತಾ? ಕಿಡಿ ಬರೀ ಸುಡೋದಿಲ್ಲ, ಏನ್ ಬೇಕದಕ್ಕೆ? ಗಾಳಿ ಹಾಕು. ಮಾರುತೇನ, ನೀವು ವಾಯುದೇವರು, ಅದು ನೀವು ಬರೆದ ಗ್ರಂಥ ಅಂದ್ಮೇಲೆ ಗಾಳಿ ಕಿಡಿ ಹಾಕೋ ಗಾಳಿ ಅದು. ಆಚಾರ್ಯ ಬರೆದ ಪ್ರಕರಣ ಅದು ಇಂಪಾರ್ಟೆಂಟ್, ಯಾರೋ ಬರೆದ ಮುಖ್ಯ ಅಲ್ಲ. ಮಧ್ವಾಚಾರ್ಯ ಬರೆದಾರೆ ಅಂದ್ಮೇಲೆ ಅದು ಎಷ್ಟ್ರಂತ ಇರುತ್ತೆ? ಅದಕ್ಕೆ ಭಾರಿ ಸ್ಟ್ರೆಂತ್ ಇರುತ್ತೆ. ಬುಲೆಟ್ ಇಷ್ಟೇ ಇಷ್ಟಿರುತ್ತೆ, ಪ್ರಾಣ ತೆಗೆಯುತ್ತದೆ. ಕಲ್ಲು ಇಷ್ಟು ದೊಡ್ಡದಿರುತ್ತೆ. ಕಲ್ಲು ಬಿದ್ದವನು ಬದುಕ್ತಾನೆ, ಬುಲೆಟ್ ಬಿದ್ದರೆ ಹೋಗ್ತಾನೆ. ಯಾತಕ್ಕೆ? ದೋ ಇಟ್ ಇಸ್ ವೆರಿ ಸ್ಮಾಲ್, ಹಿಂದೇನಿದೆ ಫೋರ್ಸ್ ಇದೆ ಬುಲೆಟ್ಗೆ ಸಾಯೋದು. ಅದ್ರಲ್ಲಿ ಪಾಯ್ಸನ್ ಇಲ್ಲ, ಬುಲೆಟ್ ಅಲ್ಲಿ ಪಾಯ್ಸನ್ ಇರಲ್ಲ, ಗೊತ್ತಾಯ್ತಿಲ್ಲ. ಆ ಫೋರ್ಸ್ ಸಾಯ್ತಾರ ಅದೇ ಇಷ್ಟಿಂದ ಹೊಡಿ ಏನಾಗೋದಿಲ್ಲ ಅವನಿಗೆ. ಇಲ್ಲಿಂದ ಹೊಡೆದ ಏನಾಗಲ್ಲ, ಅಲ್ಲಿಂದ ಹೊಡಿತಾರಲ್ಲ ಫೋರ್ಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಆಚಾರದ ಫೋರ್ಸ್ ಅಂದ್ರೆ ವಾಯುದೇವರು ತಾನೆ ಬಲ. ವಾಯುದೇವರ ಗ್ರಂಥದಿಂದ ಬಂದ ಸ್ಟ್ರೆಂತ್ ಬರುತ್ತೆ. ಇವೆಲ್ಲ ಎಷ್ಟು ಹೇಳಿದ್ರು ಅವ್ರು ಬಿಡದೇ ಇಲ್ಲ, ಹಾಗೆ ಓದ್ತಿರೋದು. ಆರ್ಮೀಕ್ಷಿಕೀಂ ತರ್ಕ ವಿದ್ಯಾಂ ಅನುರಕ್ತೋ ನಿರರ್ಥಕಾಂ ಇತಿ ಮೋಕ್ಷ ಧರ್ಮೇ. ಇವತ್ತಿಗೂ ಪೂರ್ತಿ ಕಥೆ ಸಿಗುತ್ತೆ. ತಿರುಗು ಪಂಡಿತಾಚಾರ್ಯ ಹಿಂದೆ ಮುಂದೆ ಕೋಟ್ ಮಾಡ್ತಾರೆ ಈ ವಾಕ್ಯ ಬರೀಬೇಕಾದ ತತ್ವ ಪ್ರದೀಪದಲ್ಲಿ. ಅದಿರೋದು ಹಾಗೆ ನಾಳೆ ಅದು ಕಂಟಿನ್ಯೂ ಮಾಡೋಣ. ಓಂ. ಅದನ್ನ ಇಷ್ಟಂತ ಹೇಳಿದ್ದು ಅದನ್ನೇ, ಗೊತ್ತಾಯ್ತಿಲ್ಲ. ಅವ್ರನ್ನೇ ಕೇಳ್ಬೇಕಲ್ಲ, ಅವ್ರೇನು ಕಡೆಗೆ ಏನಾದ್ರು ವಾಕ್ಯಾರ್ಥಕ್ಕೆ ಬೇಕು. ವಾಕ್ಯಾರ್ಥ ಎಷ್ಟು ಜನ ಮಾಡ್ತೀರಪ್ಪ ಫಸ್ಟು? ಅಲ್ಲ, ವಾಕ್ಯಾರ್ಥ ಎಷ್ಟು ಜನ ಮಾಡ್ತೀರಿ ಫಸ್ಟು? ಓದಿರಲ್ಲ ವಾಕ್ಯಾರ್ಥ ಮಾಡ್ತಾರೆ 80% 99% ವಾಕ್ಯಾರ್ಥ ಮಾಡೋದು. ಅರ್ಥ ಆಯ್ತು? ಇವತ್ತು ವಾಕ್ಯಾರ್ಥ ಇಲ್ಲ ಇನ್ನು.